ஹரிஹி ஓம் ஸ்ரீ குருப்யோ நமஹ. அப்ரமம் மங்கரயிதம் அஜடம் விமலம் சதா ஆனந்த தீர்த்தமத்லம் வசே தாபத்ரயாபஹம் நித்யா சித்தாந்த துத்வாந்த வித்வம்ஷ நக்ஷத்ரஹ சைதீத்தாய கிருத்தனே பாசதாம் நோ ஹுதம்பரே அத்தி கல்பித கல்போயம் தத்யத்தி கேசரி வியாச தீர்த்த குரு பூயாத் அஸ்மிஷ்காத் சித்தையே தபோ வித்யா வித்யாதி சத்மோகாகரானம் வாஜராஜ குருன் வந்தி ஹைகிருபாஷியான் பூஜ்ய ராகவேந்திராய சித்திதம்மடதாய ச பரதாம் கல்புருக்ஷாய நமதாம் காமதேனவே துர்வாதி த்வாந்த்ரவியே வைஷ்ணவேந்தீவரேந்தவே ஸ்ரீ ராகவேந்தவே நமத்யந்தயாளவே ஆபாதமௌலி பர்யந்தம் குருநாமாக்ஞம் ஸ்மரேத் தேன விக்னாஹ பிரஷ்யந்தி சித்தி மனோரதாஹ. ஹரிஹி ஓம் ஸ்ரீ குருப்யோ நமஹ. ನಾವು ಶ್ರೀಮದ್ ಭಾಗವತದಿಂದ ಶ್ರೀ ವಿಷ್ಣುತೀರ್ಥರು ಆಯ್ಕೆ ಮಾಡಿರುವಂತಹದ್ದು ಭಾಗವತ ಧೃತಸಾರ ಅನ್ನುವ ಆ ಭಾಗದಿಂದ, ಅಂದ್ರೆ ಇದು ಭಾಗವತದಲ್ಲಿ ಇರುವಂತಹ ಮೂಲ ಭಾಗವತದಲ್ಲಿ ಇರುವಂತಹ ಶ್ಲೋಕಗಳು ಮೂಲದಲ್ಲಿಯೇ ಇದೆ. ಅವುಗಳನ್ನು ಅವುಗಳಲ್ಲಿ ಮುಖ್ಯವಾಗಿ ಈ ಶ್ಲೋಕಗಳನ್ನು ತಿಳಿದ್ರೆ ಒಂದು ಭಾಗವತದ ಪರಿಚಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನು ಕೊಟ್ಟಿದ್ದಾರೆ. ಆ ಶ್ಲೋಕಗಳನ್ನು ನೋಡ್ತಾ ಬಂದಿದ್ದೀವಿ. ಇಷ್ಟುವರೆಗೂ ನಾವು ನಾಲ್ಕು ಶ್ಲೋಕಗಳನ್ನು ನೋಡಿದ್ದೀವಿ, ಮೂರು ಶ್ಲೋಕಗಳನ್ನು ನೋಡಿದ್ವಿ. ಅದು ಯಾವ್ದು ನೋಡೋಣ. ಜನ್ಮಾದ್ಯಸ್ಯೇತೋನ್ವಯಾದ್ ಇತರತಸ್ತಥೇಷು ವಿಘ್ನಸ್ವರಾಟ್ ತೇನೆ ಬ್ರಹ್ಮಹೃದಾಯ ಆದಿ ಕವಯೇ ಮುಷ್ಯಂತಿ ಎಂ ಸೂರಯ ತೇಜೋ ವಾರಿ ಮುದಾಮ್ಯತಾ ವಿನಿಮಯೋ ಯತ್ರಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಅಂತ ಹೇಳಿ ಇಲ್ಲಿ ಇದು ಆಯ್ತು. ಅದಾದ್ಮೇಲೆ ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾತ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಭೂಭಾವುಕ ಅದು ನೋಡಾಯಿತು. ಎಂ ಪ್ರವ್ರದಂತ ಮನುಪೇತ ಮಪೇತ ಕುತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾಗ ಪುತ್ರೇತಿ ತನ್ಮಯತೆಯ ತರವೋಪಿ ನೇದುಷ್ಟಂ ಸರ್ವಭೂತ ಹೃದಯ ಮುನಿಮಾನತೋಸ್ಮಿ ಅದನ್ನು ನಾವು ನೋಡಿದ್ದೀವಿ. ಅದಾದ್ಮೇಲೆ ಪಿಬಂತಿ ಯೇ ಭಗವತ ಆತ್ಮನ ಸತಾಂ ಕಥಾಂತಂ ಶ್ರವಣ ಪುಟೇಶು ಸಂಹೃತಂ ಪುನಂತಿ ತೇ ವಿಷಯ ವಿದೂಷಿತಾಶಯಂ ವ್ರಜಂತಿ ತತ್ಚರಣ ಸರೋರುಹಾಂತಿಕಂ ಅದನ್ನು ನೋಡಿದ್ದೀವಿ. ಇದು ಎರಡನೇ ಸ್ಕಂದದಲ್ಲಿ ಎರಡನೇ ಅಧ್ಯಾಯದಲ್ಲಿ ಬರುವಂತಹ 40ನೇ ಶ್ಲೋಕ. ಅಲ್ಲಿ ಜಸ್ಟ್ ಒಂದು ಪಾಯಿಂಟ್ ಮಾತ್ರ, ಅಲ್ಲಿ ವಿಷಯ ವಿದೂಷಿತಾಶಯಂ ಅಂತೇಳಿ ಆಶಯ ಅಂದ್ರೆ ಹೃದಯ ಅಂತ, ಮನಸ್ಸು ಹೃದಯ ಅನ್ನುವ ಯಾವ ಆಶಯ, ನಮ್ಮ ಆಶಯಗಳೆಲ್ಲಿರುತ್ತೆ? ಹೃದಯದಲ್ಲಿರುತ್ತೆ. ಯಾಕಂದ್ರೆ ಬಹುರಿ ವಿಷಯ ವಿದೂಷಿತವಾದಂತಹ ಹೃದಯ ಆಶಯಗಳು ಉಳ್ಳದ್ದು ಅಂದ್ರೆ ಹೃದಯ, ನಮ್ಮ ಮನಸ್ಸು, ಈಗ ನಮ್ಮ ಹೃದಯ. ಸೊ ಅಂತಹ ಹೃದಯವನ್ನು ಅದು ಪುನಂತಿ ಪವಿತ್ರಗೊಳಿಸುತ್ತೆ. ಅಂದ್ರೆ ಕಥಾಮೃತ ಕಿವಿಗಳಲ್ಲಿ ಬಿದ್ದಾಗ ನಮ್ಮ ಹೃದಯವು ಪರಿಶುದ್ಧವಾಗತ್ತೆ ಅಂತ ಹೇಳಿ ಅದು ಯಾರು ಈ ಭಗವಂತನ ಕಥಾಮೃತವನ್ನು ಕಿವಿಗಳಲ್ಲಿ ಹಾಕೊಳ್ತಾರೋ ಅವರ ವಿಷಯ ವಿದೂಷಿತವಾದಂತಹ ಹೃದಯಗಳು ಪವಿತ್ರವಾಗತ್ತೆ. ಪುನಂತಿ ಅವರು ಪವಿತ್ರರಾಗಿ ತತ್ ಚರಣ ಸರೋರುಹಾಂತಿಕ ಮಾ ಭಗವಂತನ ಚರಣ ಕಮಲಗಳ ಹತ್ತಿರ ಹೋಗಿ ಸೇರ್ತಾರೆ, ಅಂದ್ರೆ ಮೋಕ್ಷವನ್ನು ಪಡೆಯುತ್ತಾರೆ ಅಂತ ಅದ್ ನೋಡಿದ್ದೀವಿ. ಈಗ ನೆಕ್ಸ್ಟ್ ಶ್ಲೋಕ, ತಪಸ್ವಿನೋ ದಾನ ಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದ ಸುಮಂಗಳ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೆ ನಮೋ ನಮಃ. ಇದು ಎರಡನೇ ಅಧ್ಯಾಯದಲ್ಲಿ, ಎರಡನೇ ಸ್ಕಂದದಲ್ಲಿ 4ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕ. ಈ ಶ್ಲೋಕವನ್ನು ನೋಡಿದಾಗ ಮಿಕ್ಕ ಶ್ಲೋಕಗಳು ಆ ಶ್ಲೋಕ ಮಾತ್ರ ನೋಡಿ ಅದಕ್ಕೆ ಮುಂದೆ ಹಿಂದಿನ ಶ್ಲೋಕಗಳನ್ನು ಯಾವುದನ್ನು ನೋಡಲಿಲ್ಲ. ಆದ್ರೆ ಈ ಶ್ಲೋಕವನ್ನು ಬಂದಾಗ ಈ ಶ್ಲೋಕ ಇದರ ಮುಂದೆ ಇರುವಂತಹದ್ದು, ಇದರ ನಂತರ ಇರುವಂತಹದ್ದು, ಈ ಮೂರು ಕೂಡ ಒಂತರಹ ಒಟ್ಟಿಗೆ ಹೋಗುವಂತಹ ಶ್ಲೋಕಗಳು. ಆ ಕಾರಣದಿಂದ ಇಲ್ಲಿ ಈ ಒಂದು ಶ್ಲೋಕವನ್ನು ಹೇಳಿದ್ರು ಕೂಡ ಅದರ ಮುಂದೆ ಇರುವಂತಹದ್ದು ಅದರ ನಂತರ ಬರುವಂತಹ, ಅಂದಿದು 16ನೇ ಶ್ಲೋಕ. 15, 17 ಅಂದ್ರೆ 15, 16, 17 ಈ ಮೂರು ಶ್ಲೋಕಗಳನ್ನು ನೋಡೋಣ. ಇಲ್ಲಿ 15ನೇ ಶ್ಲೋಕ ಹೀಗಿದೆ, ಅಂದ್ರೆ ಅದರ ಮುಂದಿನ ಶ್ಲೋಕ. ಯತ್ ಕೀರ್ತನಂ ಯತ್ ಶ್ರವಣಂ ಯದೀಕ್ಷಣಂ ಯತ್ ವಂದನಂ ಯತ್ ಸ್ಮರಣಂ ಯತ್ ಅರ್ಹಣಂ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಅದಾದ್ಮೇಲೆ ಈಗ ಶ್ಲೋಕ ಇಲ್ಲಿ ನಾವು ಮಾಡಿದಂತಹದ್ದು, ತಪಸ್ವಿನೋ ದಾನ ಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದ ಸುಮಂಗಳ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಅದಾದ್ಮೇಲೆ ಬರುವಂತಹದ್ದು, ವಿಚಕ್ಷಣ ಯಚ್ಚರಣೋಪ ಸಾಧನಾತ್ ಸಂಗಂ ಯುಧಸ್ಯೋಭಯತೋಂತರಾತ್ಮನಃ ವಿಂದಂತಿ ಬ್ರಹ್ಮಗತಿಂ ಗತ ಕ್ಲಮಾಸ್ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಮೂರು ಶ್ಲೋಕಗಳಲ್ಲಿ ಕೂಡ ತಸ್ಮೈ ಸುಭದ್ರ ಶವಸೇ ನಮೋ ನಮಃ, ಸುಭದ್ರ ಶವಸೇ ನಮೋ ನಮಃ ಅನ್ನುವ ಭಾಗ ಮೂರರಲ್ಲಿಯೂ ಬರುತ್ತೆ. ಏನು ಸುಭದ್ರ ಶ್ರವಸೇ ನಮೋ ನಮಃ, ಸುಭದ್ರ ಶ್ರವಸನಾದ ಭಗವಂತನಿಗೆ ನಮಸ್ಕಾರ. ಏನು ಸುಭದ್ರ ಶ್ರವಸ, ಭದ್ರ ಅಂದ್ರೆ ಮಂಗಳವನ್ನು, ಭದ್ರ ಅದು ಭದ್ರ ಭದ್ರಮಂಡಲ ಮಂಗಳ, ಭದ್ರ ಅಂದ್ರೆ ಮಂಗಳ ಶುಭ ಅಂತ ತಿಳಿಸುವಂತಹದ್ದು. ಸುಭದ್ರ ಅಂದ್ರೆ ಅತ್ಯಂತ ಶುಭಪ್ರದವಾದ ಅತ್ಯಂತ ಮಂಗಳಕರವಾದಂತಹ, ಶ್ರವಸ್ ಅಂದ್ರೆ ಕೀರ್ತಿ, ಶ್ರವಸ್ ಅಂದ್ರೆ ಕೀರ್ತಿ. ಸೊ ಈ ವಿಧವಾಗಿ ಅತ್ಯಂತ ಮಂಗಳಕರವಾದ ಕೀರ್ತಿ ಉಳ್ಳವನು, ಮಂಗಳ ಕೀರ್ತಿ ಉಳ್ಳವನಾದ್ರಿಂದ ಭಗವಂತನ ಕೀರ್ತಿ ಅತ್ಯಂತ ಶುದ್ಧವಾದದ್ದು. ಎಲ್ಲರ ಕೀರ್ತಿಗಿಂತಲೂ ಅವನ ಕೀರ್ತಿ ಸರ್ವೋತ್ತಮ, ಸರ್ವದೋಷರಹಿತ, ಸರ್ವಗುಣ ಸಂಪೂರ್ಣ ಅನ್ನುವ ಕೀರ್ತಿ ಸರ್ವೋತ್ಕೃಷ್ಟವಾದಂತಹ, ಸರ್ವಮಂಗಳಕರವಾದಂತಹ ಒಳ್ಳೆ ಕೀರ್ತಿ. ಆ ಕಾರಣದಿಂದ ಅಂತಹ ಕೀರ್ತಿಯಿಂದ ಕೂಡಿದ ಭಗವಂತ ಪುಣ್ಯಶ್ಲೋಕೋ ನಲೋ ರಾಜ, ಪುಣ್ಯಶ್ಲೋಕೋ ಯುಧಿಷ್ಠಿರ, ಪುಣ್ಯಶ್ಲೋಕೋ ದೇಹಿ, ಪುಣ್ಯಶ್ಲೋಕೋ ಜನಾರ್ದನ ಅಂತ ನೀವು ಕೇಳಿ ಹೇಳ್ತೀರ. ಸೊ ಎಲ್ಲ ಪುಣ್ಯಶ್ಲೋಕಗಳಿಗೆ ಅವ ಪುಣ್ಯಶ್ಲೋಕವನ್ನು ಕೊಡುವವನು, ಅವನು ಅವನು ಅತ್ಯಂತ ಅಧಿಕವಾದ ಪುಣ್ಯಶ್ಲೋಕ, ಸ್ವತಂತ್ರವಾದ ಪುಣ್ಯಶ್ಲೋಕ ಉಳ್ಳವನು, ಪುಣ್ಯ ಕೀರ್ತಿ ಉಳ್ಳವನು, ಮಂಗಳಕರವಾದ ಕೀರ್ತಿ ಉಳ್ಳವನು ಒಂದರ್ಥ. ಇನ್ನೊಂದು ಶ್ರವಣ, ಶ್ರವಣ ಇಂದ್ರಿಯ, ಸುಭದ್ರ ಶ್ರವಸೆ, ಸುಭದ್ರ ಅತ್ಯಂತ ಮಂಗಳಕರವಾದದ್ದಾಗತ್ತೆ. ಶ್ರವಣ ಮಾಡಿದ ಯಾರ ಮಹಿಮೆಗಳನ್ನು ಶ್ರವಣ ಮಾಡುವುದರ ಮೂಲಕವಾಗಿ ಆ ಶ್ರವಣ ಮಾಡಿದವರಿಗೆ ಮಂಗಳ ಉಂಟಾಗುತ್ತೋ ಅಂತಹ ಭಗವಂತ ಸುಭದ್ರ ಶ್ರವಸಿ, ಅಂದ್ರೆ ಎಲ್ಲರಿಗೂ ತನ್ನ ಮಹಿಮೆಗಳನ್ನು ಕೇಳುವವರಿಗೆ ಮಂಗಳವನ್ನು ಕೊಡುವವನಾದ್ದರಿಂದ ಅವನು ಸುಭದ್ರ ಶ್ರವಸಿ. ಅಂತಹ ಭಗವಂತನಿಗೆ ನಮೋ ನಮಃ, ವಂದನೆಗಳನ್ನು ಸಮರ್ಪಿಸುತ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಯಾರು ಹೇಳಿದಂತಹ ಮಾತುಗಳು, ಯಾವಾಗ ಇದು ಮಿಕ್ಕದ್ದೆಲ್ಲ ಹೇಳುವಾಗ ಕೂಡ ಅಸಲು ಭಾಗವತ ಯಾರು ಯಾರಿಗೆ ಹೇಳ್ತಾ ಇದ್ದಾರೆ? ನಾವು ಕೆಲವು ಕಡೆ ಸೂತರು ಹೇಳ್ತಾರೆ, ಕೆಲವು ಕಡೆ ಶುಕ ಮಹರ್ಷಿಗಳು ಹೇಳ್ತಾರೆ. ಸೊ ಇದು ಯಾರು ಯಾರಿಗೆ ಹೇಳಿದ್ದು? ಇದು ಮೊದಲು ಶುಕ ಮಹರ್ಷಿಗಳು ಪರೀಕ್ಷಿನ್ ಮಹಾರಾಜ್ಗೆ ಅದನ್ನು ಬೋಧನೆ ಮಾಡಿದ್ದಾರೆ. ಆ ಸಮಯದಲ್ಲಿ ಅಲ್ಲಿರುವಂತಹ ಸೂತ ಮಹರ್ಷಿಗಳು ಅದನ್ನು ಶುಕ ಮಹರ್ಷಿಗಳ ವದನಾರವಿಂದದಿಂದ ಕೇಳಿದವರಾಗಿ ಅದನ್ನು ಮತ್ತು ಶ್ರವಣ ಕಾರ್ಯಗಳಿಗೆ ಅವರು ಹೇಳ್ತಾರೆ ನೈಮಿಷಾರಣ್ಯದಲ್ಲಿ. ಸೊ ಈ ವಿಧವಾಗಿ ಶುಕ ಮಹರ್ಷಿಗಳಿಂದ ಕೇಳಿದಂತಹದ್ದನ್ನು ಸೂತ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಸೊ ಶುಕರು ಹೀಗೆ ಹೇಳ್ತಾ ಇದ್ದಾರೆ, ಶುಕರು ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಸೂತ ಮಹರ್ಷಿಗಳು ಹೇಳುವಂತಹ ವಚನಗಳು. ಸೂತ ಮಹರ್ಷಿಗಳು ಶ್ರವಣ ಕಾರ್ಯಗಳಿಗೆ ಹೇಳುವಾಗ ಪರೀಕ್ಷಿನ್ ಮಹಾರಾಜು ಕೇಳಿದ ಪ್ರಶ್ನೆಯನ್ನು ಹೇಳಿ ಆಮೇಲೆ ಅದಕ್ಕೆ ಸಮಾಧಾನ ರೂಪಕವಾಗಿ ಶುಕ ಮಹರ್ಷಿಗಳು ಇದನ್ನು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪರೀಕ್ಷಿನ್ ಮಹಾರಾಜು ಕೇಳ್ತಾರೆ, ಭಗವಂತ ಮಂಗಳ ಚರಿತನಾದ ಭಗವಂತನ ಮಹಿಮೆಗಳನ್ನು, ಭಗವಂತ ಎಂಥವನು, ಅವನ ಉಪಾಸನೆ ಮಾಡಿದ್ರೆ ಅವನು ಮಾಡಿದ್ರೆ ಏನಾಗತ್ತೆ, ಅವನ ಸೇವನೆ ಮಾಡಿದ್ರೆ ಏನಾಗತ್ತೆ, ಅವನು ಎಂಥವನು, ಅವನ ಮಹಿಮೆಯನ್ನು ತಿಳಿಸಿಕೊಡ್ರಿ ಅಂತೇಳಿ ಪರೀಕ್ಷ ಮಹಾರಾಜ ಕೇಳಿದ್ದಕ್ಕೆ ಸಮಾಧಾನ ರೂಪಕವಾಗಿ ಹೇಳ್ತಾ ಭಗವಂತನ ವರ್ಣನೆಯನ್ನು ಮಾಡ್ತಾ ಪ್ರಾರ್ಥನಾ ರೂಪಕವಾಗಿಯೇ ಮಾಡಿಬಿಡ್ತಾರೆ. ಭಗವಂತನ ಮಹಿಮೆಯನ್ನು ಹೇಳ್ತಾ ಭಗವಂತನಿಗೆ ವಂದನೆಗಳನ್ನು ಕೂಡ ಸಮರ್ಪಿಸುತ್ತಾ ಶುಕಮಹರ್ಷಿಗಳು ಹೇಳ್ತಾ ಇದ್ದಾರೆ. ಅಲ್ಲಿ ಯತ್ ಕೀರ್ತನಂ ಅಂದ್ರೆ ಯಾವ ಭಗವಂತನ ಕೀರ್ತನೆಯನ್ನು ಮಾಡುವುದರ ಮೂಲಕವಾಗಿ, ಯತ್ ಶ್ರವಣಂ ಯಾವ ಭಗವಂತನ ಮಹಿಮೆಗಳನ್ನು ಶ್ರವಣ ಮಾಡುವುದರ ಮೂಲಕವಾಗಿ, ಯದೀಕ್ಷಣಂ ಯಾವ ಭಗವಂತನನ್ನು ದರ್ಶನ ಮಾಡುವುದರ ಮೂಲಕವಾಗಿ, ಯದ್ ವಂದನಂ ಯಾವ ಭಗವಂತನಿಗೆ ವಂದನ ನಮಸ್ಕಾರಗಳನ್ನು ಮಾಡುವುದರ ಮೂಲಕವಾಗಿ, ಯತ್ ಸ್ಮರಣಂ ಯಾವ ಭಗವಂತನ ಸ್ಮರಣೆಯಿಂದಾದರೆ ಆಗಲಿ, ಯದ್ ಅರ್ಹಣಂ, ಅರ್ಹಣಂ ಅಂದ್ರೆ ಗೌರವ ಭಾವದಿಂದ ಪೂಜೆ, ಅಡೋರೇಷನ್ ಅಂತೀವಿ, ಇಲ್ಲ ಪೂಜೆ ಅರ್ಚನೆ ಮಾಡುವುದು, ಅಂದ್ರೆ ಅರ್ಪಣ ಬುದ್ಧಿಯಿಂದ ಅರ್ಚನೆ ಮಾಡುವುದು ಅರ್ಹಣವಾಗತ್ತೆ. ಭಗವಂತನಿಗೆ ಎಲ್ಲವೂ ಸೇರ್ತಾ ಇದೆ ಅವನಿಗೆ. ಅದಕ್ಕೆ ಪಾಠಾಂತರ ಕೆಲವು ಕಡೆ ಯದ್ ಅರ್ಪಣಂ ಅಂತಲೂ ಇದೆ. ಬಟ್ ಯದ್ ಅರ್ಹಣಂ ಅನ್ನುವುದು ಮೂಲತಃ ಇರುವಂತಹ ಪಾಠ. ಸೊ ಅದು ಯದ್ ಅರ್ಹಣಂ, ಭಗವಂತನಿಗೆ ಯಾವ ಭಗವಂತನಿಗಾದರೆ ನಾವು ಗೌರವ ಭಾವದಿಂದ ಪೂಜೆ ಮಾಡಿದರೆ ಅಂತಹ ಲೋಕಸ್ಯ ಲೋಕಕ್ಕೆ ಜನಕ್ಕೆ ಜನಗಳಿಗೆ ಸದ್ಯ ತಕ್ಷಣವೇ ವಿಧುನೋತಿ ಕಲ್ಮಷಂ, ಕಲ್ಮಷವು ಅಂದ್ರೆ ಪಾಪಾದಿಗಳು ಎಲ್ಲ ದೋಷಗಳು ಎಲ್ಲವೂ ಕೂಡ ವಿಧುನೋತಿ ಧುನೋತಿ ತೊಳೆದು ಬಿಟ್ಟಂತೆ ಅಂದ್ರೆ ವಾಶ್ ಔಟ್ ಆಗ್ಬಿಡುತ್ತೆ, ಎಲ್ಲವೂ ಹೊರಟೋಗತ್ತೆ ಅಂದ್ರೆ ಕಲ್ಮಷ ದೂರನಾಗ ಅಂದ್ರೆ ಅವನು ಮಾನಸಿಕವಾದ ಕಲ್ಮಷವಾಗಲಿ ದೋಷಗಳಾಗಲಿ ಮನಃಶುದ್ಧಿ ಆಗತ್ತೆ, ದೋಷಗಳು ಹೋಗತ್ತೆ ಅಂದ್ರೆ ದೋಷದಿಂದ ವಿಮುಕ್ತನಾಗಿ ಮನಃಶುದ್ಧಿಯನ್ನು ಪಡೆಯುತ್ತಾನೆ ಅಂತ ಹೇಳುವಂತಹದ್ದು. ಆದ್ರೆ ಇದು ಮಾಡಬೇಕಂದ್ರೆ ಇದು ಭಗವಂತನಿಗೆ ಒಳ್ಳೆ ಭಕ್ತಿಯಿಂದ ಮಾಡಿದಾಗ ಇದಾಗತ್ತೆ. ಸೊ ಕಲ್ಮಷಂ ವಿಧುನೋತಿ, ಕಲ್ಮಷವನ್ನು ದೂರ ಮಾಡ್ತಾನೆ ಭಗವಂತ. ಅಂತಹ ತಸ್ಮೈ ಅಂತಹ ಭಗವಂತನಿಗೆ ಸುಭದ್ರ ಶ್ರವಸೆ, ಪುಣ್ಯಕೀರ್ತಿ ಮಂಗಳ ಕೀರ್ತಿ ಉಳ್ಳವನಿಗೆ ನಮಸ್ಕಾರಗಳು ಅಂತ ಅದು ಆ ಶ್ಲೋಕ ಹೊರಟದ್ದು. ಅಲ್ಲಿ ಹೇಳುವಾಗ ನಮಗೆ ಕೀರ್ತನ ಶ್ರವಣ ವೀಕ್ಷಣ ವಂದನ ಇತ್ಯಾದಿ ಹೇಳುವಾಗ ನವವಿಧ ಭಕ್ತಿಗಳನ್ನು ನಾವು ಅಲ್ಲಿ ಇಟ್ಕೋಬೇಕು. ಉಪಲಕ್ಷಣತೆಯ ಅಲ್ಲಿ ಹೇಳದೇ ಇರುವಂತಹದ್ದು, ನಾವು ನವವಿಧ ಭಕ್ತಿಯನ್ನು ಕೇಳಿದ್ದೀವಿ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಅಂತ ಹೇಳಿದಂತೆ ಭಗವಂತನಿಗೆ ಪ್ರಖ್ಯಾತವಾಗಿರುವಂತಹ ನವವಿಧವಾದಂತಹ ಭಕ್ತಿಗಳನ್ನು ತೋರಿಸಬಹುದು. ಭಗವಂತನಿಗೆ ಭಕ್ತರಾದವರು ತೋರಿಸುತ್ತಾರೆ. ಸೊ ನವವಿಧವಾದ ಭಕ್ತಿಗಳನ್ನು ತೋರಿಸುವುದಕ್ಕೆ ಅವಕಾಶ, ಅಂದ್ರೆ ಒಬ್ಬೊಬ್ಬರು ಒಂದು ಭಕ್ತಿಯನ್ನು ಮಾತ್ರ ಮಾಡ್ತಾರಂತಲ್ಲ, ಆ ಭಕ್ತಿಯಲ್ಲಿ ಅವರು ಪ್ರಣೀತರಾಗಿದ್ದಾರೆ. ಉದಾಹರಣೆಗೆ ಶ್ರವಣ ಅಂದ್ರೆ ಶ್ರೀ ವಿಷ್ಣು ಶ್ರವಣೆ ಪರೀಕ್ಷಿತ ಭವತ್ ವೈಯಾಸ ಕೀರ್ತನೆ ಪ್ರಹ್ಲಾದ ಸ್ಮರಣೆ ರಥಂಗಿರಿ ಭಜನೆ ಲಕ್ಷ್ಮಿ ಪದುಪೂಜನೆ ಅಕ್ರೂರ ಧ್ವಜವಂದನೆ ಕಪಿ ದಾಸ್ಯೇತ ಸಖ್ಯೇರ್ಜುನ ಸರ್ವಸ್ಯಾತ್ಮ ನಿವೇದನೆ ಬರೆದ ಭೂತ್ ಕೈವಲ್ಯಮೇಶಾಂ ಫಲಂ ಅಂತ ಹೇಳಿದಂತೆ ಒಂದೊಂದು ಭಕ್ತಿಗೆ ಒಬ್ಬರು ಪ್ರಖ್ಯಾತರಾಗಿದ್ದಾರೆ. ಬಟ್ ಎಲ್ಲರೂ ಎಲ್ಲ ವಿಧವಾದ ಭಕ್ತಿಗಳನ್ನು ತೋರಿಸಿದ್ದಾರೆ, ಅವರೆಲ್ಲರೂ ಕೂಡ ಮಹಾಭಕ್ತರು. ಸೊ ಈ ವಿಧವಾಗಿ ಅಂದ್ರೆ ಸಾಮಾನ್ಯ ಜನರು ಅವರಿಗೆ ಯಾವುದು ಮನಸ್ಸಿಗೆ ಸಂತೃಪ್ತಿಯನ್ನು ಕೊಡುತ್ತೋ ಸಂತೋಷವನ್ನು ಕೊಡುತ್ತೋ ಮಾಡುವಾಗ ಅದು ಇನ್ನೇನು ಮಾಡಬೇಕಂತ ಅನ್ಸುತ್ತೋ ಅಂತಹ ಭಕ್ತಿಯಲ್ಲಿ ಜಾಸ್ತಿಯಾಗಿ ಪ್ರತ್ಯಯವಾಗಿದ್ದು ಅವರ ಭಕ್ತಿಯಿಂದ ಭಗವಂತನನ್ನು ಸೇರ್ಲಿಕ್ಕೆ ಪ್ರಯತ್ನ ಮಾಡಬಹುದು. ಈ ವಿಧವಾಗಿ ಈ ನವವಿಧ ಭಕ್ತಿಯನ್ನು ನಾವಿಲ್ಲಿ ಗ್ರಹಣ ಮಾಡಬೇಕು. ಅಂತಹ ಭಕ್ತಿ ಮಾರ್ಗಗಳಿಂದ ಭಗವಂತನನ್ನು ಒಲಿಸಿಕೊಂಡರೆ ಭಗವಂತ ನಮ್ಮನ್ನು ಕಾಪಾಡ್ತಾನೆ. ಅಂತ ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನಮಗೆ ಈ ನಾವು ಆಯ್ಕೊಂಡಂತಹ ಶ್ಲೋಕ ಅದು ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದ ಸುಮಂಗಳ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶವಸೇ ನಮೋ ನಮಃ. ತಪಸ್ವಿನಃ ತಪಸ್ವಿಗಳಾದವರು, ದಾನಪರಃ ದಾನಪರರು, ಯಶಸ್ವಿನಃ ಯಶಸ್ವಿಗಳಾದವರು, ಮನಸ್ವಿನಃ ಮನಸ್ವಿಗಳಾದವರು, ಮಂತ್ರವಿದಃ ಮಂತ್ರವಿದರು, ಸುಮಂಗಳಾಹ ಸುಮಂಗಳರು ಇವರೆಲ್ಲರೂ ಕೂಡ ಅನ್ನು ಅಂತ ಹೇಳ್ತಾರೆ. ಅಂದ್ರೆ ಏನು ಇದು, ಇವರು ಈ ಶಬ್ದಗಳ ಅರ್ಥ ಏನು? ತಪಸ್ವಿ ನಮ್ಗೆ ಸ್ವಲ್ಪ ಐಡಿಯಾ ಇದೆ, ತಪ ಆಲೋಚನೆ ಅಂತ ಇದೆ, ಆಲೋಚನೆ ಮಾಡು ಭಗವಂತನ ಆಲೋಚನೆ ಮಾಡುವವರು ಅಂತ ಒಂದು ಅರ್ಥ ಮಾಡಬಹುದು. ಅದು ತಪಸ್ವಿ, ತಪಸ್ವಿಗಳು ಕೂಡ ದೊಡ್ಡ ದೊಡ್ಡ ತಪಸ್ಸು ಮಾಡುವವರು, ಅಂದರೆ ಬಹಳ ದೀಕ್ಷೆಯಿಂದ ಭಗವಂತನ ನಿತ್ಯ ಧ್ಯಾನವನ್ನು ಮಾಡ್ತಾ ಭಗವಂತನಿಗೆ ಜೀವನವನ್ನು ಹಾಕಿ ತಪಸ್ಸಿನಲ್ಲೇ ಮುಳುಗಿದ್ದು ಭಗವಂತನಿಗಾಗಿ ನಿತ್ಯ ತಪಸ್ಸನ್ನು ಮಾಡುವಂತಹ ಅವರು ಯಾರಿದ್ದಾರೆ, ಅಂತಹ ಮಹಾ ತಪಸ್ವಿಗಳಾದವರು ತಪಸ್ವಿಗಳಾದವರು ಅವರೆಲ್ಲರೂ ಕೂಡ ದಾನಪರಾಹ ದಾನಪರರು, ದಾನವನ್ನು ಮಾಡುವವರು. ದಾನ ಅಂತ ಹೇಳಿದ್ರೆ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದದ್ದು ಜ್ಞಾನದಾನ. ಜ್ಞಾನವನ್ನು ಕೊಡುವುದರ ಮೂಲಕವಾಗಿ ಭಗವಂತನ ಬಗ್ಗೆ ಮಹಾತ್ಮ್ಯದ ಜ್ಞಾನವು ಬರುತ್ತೆ, ತಿಳುವಳಿಕೆ ಬರುತ್ತೆ. ಆ ಕಾರಣದಿಂದ ಆ ಜ್ಞಾನದಾನವನ್ನು ಮಾಡಿದಾಗ ಮಿಕ್ಕ ದಾನಗಳು ಅದು ಮಾಡಬೇಕು. ಜ್ಞಾನದಾನ ಒಂದೇ ಅಲ್ಲ, ಆದ್ರೆ ಜ್ಞಾನದಾನಕ್ಕೆ ವಿಶೇಷವಾದ ಒಂದು ಫಲ ಇದೆ. ಆ ಕಾರಣದಿಂದ ಇತ್ಯಾದಿ ಜ್ಞಾನದಾನ ಮುಂತಾದ ದಾನಗಳು ಎಲ್ಲ ವಿಧವಾದ ದಾನಗಳನ್ನು ಮಾಡುವವರು, ಅದು ಮಾಡುವವರು ಹಾಗೆ ಭಗವಂತನಿಗೆ ಅಂತ ಮಾಡಬೇಕು, ಅದನ್ನು ಹೇಳ್ತಾ ಇದ್ದಾರೆ. ಸೊ ದಾನಪರಾಹ ದಾನಪರರಾದವರು, ಯಶಸ್ವಿನಃ ಯಶಸ್ವಿಗಳಾದವರು. ಯಶಸ್ವಿಗಳಂದ್ರೆ ಏನು? ಭಗವಂತನನ್ನೇ ಧ್ಯಾನ ಮಾಡುವುದರ ಮೂಲಕವಾಗಿ ಯಶಸ್ಸನ್ನು, ಅವರು ಯಶಸ್ಸು ಅನ್ನೋದು ಅವರಿಗೆ ಉದ್ದೇಶವಾಗಿರುವುದಿಲ್ಲ. ಯಶಸ್ಸು ಅನ್ನೋದು ಕೀರ್ತಿ ಅನ್ನೋದು ಬರುತ್ತೆ, ಕೀರ್ತಿಯನ್ನು ಪಡೆಯಬೇಕಂತ ಭಗವಂತನಿಗಾಗಿ ಸೇವೆ ಮಾಡುವುದರಲ್ಲ, ಶೋಗಿಯಾಗಿ ಮಾಡಬಾರದು. ಭಗವಂತನ ಉಪಾಸನೆ ಮಾಡುವುದು ಭಗವಂತನಿಗೆ ನಮಗೆ ಇರುವ ಏಕಾಂತ ಸಂಬಂಧ. ಭಗವಂತ ನಮ್ಮನ್ನ ಭಕ್ತಿಯನ್ನು ಮೆಚ್ಚಬೇಕು, ನಾವು ಭಗವಂತನಲ್ಲಿಯೇ ಮನಸ್ಸನ್ನು ಇಡಬೇಕು ಅಂತ ಹೇಳಿ ಆ ವಿಧವಾಗಿ ಯಶಸ್ವಿಗಳಾದವರು ಅಂತ ಹೇಳ್ತಾ ಇದ್ದಾರೆ. ಅಂತಹ ಯಶಸ್ವಿಗಳು ಮನಸ್ವಿನಃ ಮನಸ್ವಿಗಳಂದ್ರೆ ಏನು? ಮನಸ್ಸನ್ನು ಭಗವಂತನಲ್ಲಿಯೇ ನೆಲೆಗೊಳಿಸಿದವರು, ಏಕಾಗ್ರ ಚಿತ್ತದಿಂದ ಮನಸ್ಸನ್ನು ದೇವರ ಮೇಲೆಯೇ ಇಟ್ಟು ಬೇರೆ ಕಡೆ ಮನಸ್ಸನ್ನು ಹೋಗಲಾಡಿಸದೆ ಏಕಾಗ್ರ ಚಿತ್ತದಿಂದ ಭಗವಂತನ ಧ್ಯಾನ ಮಾಡುವವರು ಅಂತಹ ಅವರು ಮನಸ್ವಿಗಳು. ಅದಾದ ಮೇಲೆ ಮಂತ್ರವಿದಃ ಮಂತ್ರವನ್ನು ತಿಳಿದವರು. ಮಂತ್ರವನ್ನು ತಿಳಿಯುವುದಂದ್ರೆ ಏನು? ಮಂತ್ರಗಳಿಗಿರುವಂತಹ ಋಷಿ ಛಂದಸ್ಸು ದೇವತೆ ತಿಳಿಯುವುದು, ಮಂತ್ರ ಅರ್ಥವನ್ನು ತಿಳಿಯುವುದು, ಆ ಮಂತ್ರ ಪ್ರತಿಪಾದ್ಯನಾದ ಭಗವಂತನಿಗೆ ಆ ಮಂತ್ರ ಹೋಗಿ ಸೇರತ್ತೆ ಅನ್ನುವ ಜ್ಞಾನದಿಂದ ಭಗವಂತನನ್ನು ಪ್ರೀತಿ ಮಾಡಬೇಕನ್ನುವ ಏಕೈಕ ಉದ್ದೇಶದಿಂದ ಆ ಮಂತ್ರವನ್ನು ಜಪ ಮಾಡುವವರು ಅಂತಹ ಅವರು ಮಂತ್ರವಿದರು. ಸೊ ಈ ಮಂತ್ರವಿದಃ ಅಂತ ಹೇಳುವ ಶಬ್ದ ಕೇವಲ ಮಂತ್ರ ಇದೆ ಅಂತ ತಿಳಿಯುವುದಲ್ಲ, ಆ ಮಂತ್ರ ಹೇಗೆ ಮಾಡಬೇಕಂತ ತಿಳಿಯುವುದಿಲ್ಲ, ಆ ಮಂತ್ರದ ಅಂಗನ್ಯಾಸ ಕರನ್ಯಾಸಗಳನ್ನು ಮಾತ್ರ ತಿಳಿಯುವುದಲ್ಲ, ಅದನ್ನು ದಿನಾಗೂ ಮಾಡುವುದು ಮಾತ್ರವಲ್ಲ, ಅವೆಲ್ಲವೂ ಭಗವಂತನಿಗೆ ಹೋಗಿ ಸೇರತ್ತೆ, ಆ ಭಗವಂತನ ಪ್ರೀತನಾಗುತ್ತಾನೆ, ಅವನಿಗಾಗಿ ಮಾಡ್ತಾ ಇದ್ದೇನೆ ಅನ್ನುವ ತಿಳುವಳಿಕೆಯಿಂದ ಮೈಮರೆತು ಭಗವಂತನಿಗಾಗಿ ಧ್ಯಾನವನ್ನು ಆ ಮಂತ್ರವನ್ನು ಮಾಡುವವರು ಮಂತ್ರವಿದರು ಅಂತಹ ಅವರು. ಸುಮಂಗಳಾಹ ಮಂಗಳವಾದ ಪ್ರವರ್ತನೆ ಒಳ್ಳೆ ಸತ್ಪ್ರವರ್ತನೆಯಿಂದ ಇದ್ದು ಭಗವಂತನನ್ನು ಒಲಿಸುವುದೇ ಮುಖ್ಯವಾದ ಉದ್ದೇಶ ಅಂತ ಇಟ್ಕೊಂಡು ದ್ವೇಷಾದಿಗಳನ್ನು ತೊರೆದು ಅರಿಷಡ್ವರ್ಗವನ್ನು ಮೀರಿ ನಿಂತು ಇರುವಂತಹ ಅವರು ಸುಮಂಗಳ ಚರಿತರು. ಅಂತಹ ಮಂಗಳಪ್ರದವಾದ ಜೀವನವನ್ನು ನಡೆಸುವಂತಹ ಅವರು, ಅಂತಹ ಅವರು ಕ್ಷೇಮಂ ನ ವಿಂದಂತಿ, ಕ್ಷೇಮವನ್ನು ಪಡೆಯುವುದಿಲ್ಲ. ಅದೇಂತಿ ಅವರು ಕ್ಷೇಮವನ್ನು ಪಡೆಯುವುದಿಲ್ಲವಾ ಅಂತ ಹೇಳಿದ್ರೆ, ಅದಕ್ಕೆ ನೆಕ್ಸ್ಟ್ ಕ್ಯಾಚ್ ವಿನಾಯದರ್ಪಣ, ಭಗವಂತನಿಗೆ ಇವೆಲ್ಲವೂ ಮಾಡಿದರೂ ಕೂಡ ಭಗವದರ್ಪಣ ಬುದ್ಧಿಯಿಂದ ಮಾಡದೆ ಅಹಂಕಾರಾದಿಗಳನ್ನ ಮಾಡಿದರೂ ಮಾಡಿದರೆ, ಇಲ್ಲ ಸ್ವಾರ್ಥ ಚಿಂತನೆಯಿಂದಲೋ, ಇಲ್ಲ ಶೋಗಾಗಿಯೋ, ಇಲ್ಲ ಹೀಗೆ ಮಾಡಿದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಇವೆಲ್ಲವೂ ಈ ಮೇಲೆ ಹೇಳಿದಂತಹ ಎಲ್ಲ ವಿಧವಾದ ಕಾರ್ಯಗಳು, ತಪಸ್ವಿಗಳು, ದಾನಪರರು, ಯಶಸ್ವಿಗಳು, ಮನಸ್ವಿಗಳು, ಮಂತ್ರವಿದರು, ಸುಮಂಗಲರು ಎಲ್ಲರೂ ಕೂಡ ಭಗವಂತನ ಅರ್ಪಣ ಬುದ್ಧಿ ಇಲ್ಲದೆ ಮಾಡಿದರೆ ಕ್ಷೇಮವನ್ನು ಪಡೆಯುವುದಿಲ್ಲ ಅಂತ ಹೇಳಿದರೆ, ದಟ್ ಆಲ್ಸೋ ಆಟೋಮ್ಯಾಟಿಕಲಿ ಇಂಪ್ಲೈಸ್ ಭಗವಂತನಿಗೆ ಅರ್ಪಣ ಮಾಡ್ತಾ ಇದ್ದೀವಿ ಅನ್ನುವ ಅರ್ಪಣ ಬುದ್ಧಿಯಿಂದ ಮಾಡಿದರೆ ನಿಶ್ಚಯವಾಗಿ ಕ್ಷೇಮವನ್ನು ಪಡೆಯುತ್ತಾರೆ ಅನ್ನೋದು ಅಲ್ಲಿ ಅಂತರ್ನಿಹಿತವಾಗಿರುವಂತಹ ಅಭಿಪ್ರಾಯ. ಸೊ ಅಂತಹ ಭಗವಂತನಿಗೆ ಅರ್ಪಣ ಬುದ್ಧಿಯಿಂದ ಮಾಡಿದರೆ ಯಾರಿಗೆ ಕ್ಷೇಮ ಸಿಗುತ್ತೋ, ಮಾಡದೇ ಇದ್ದರೆ ಕ್ಷೇಮ ಸಿಗುವುದಿಲ್ಲವೋ, ಅಂತಹ ಭಗವಂತನಿಗೆ ಸುಭದ್ರ ಶ್ರವಸೆ ಮಂಗಳ ಕೀರ್ತಿ ಉಳ್ಳವನಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕ್ಷೇಮ ಅಂತ ಶಬ್ದ ಪ್ರಯೋಗ ಮಾಡಿದ್ರೆ ಕೆಲವು ಕಡೆ ನೀವು ಯೋಗ ಅನ್ನುವ ಶಬ್ದವನ್ನು ಕೇಳಿರ್ತೀರಾ, ಯೋಗ ಕ್ಷೇಮ. ಅದೇ ವಿಧ ಅನನ್ಯಾ ಚಿಂತೆಯಂತೋ ಮಾ ಮೇಧನ ಪರಿಪಾಸುರೇ ತೇಷಾಂ ನಿತ್ಯ ಅಭಿಕ್ತಾನಾಂ ಯೋಗಕ್ಷೇಮ ಮಹಾಮ್ಯಂ ಅಂತಲೂ ಕೃಷ್ಣ ಹೇಳಿದ್ದಾನೆ. ಯೋಗಕ್ಷೇಮ ಅಂತ ಶಬ್ದಗಳನ್ನು ನೀವು, ಯೋಗ ಅಂದ್ರೆ ಏನು, ಕ್ಷೇಮ ಅಂದ್ರೆ ಏನು, ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಅಂತೇಳಿ, ಪ್ರಾಪ್ತಸ್ಯ ಪರಿರಕ್ಷಣ ಕ್ಷೇಮ ಅಂತೇಳಿ, ಯಾವುದು ನಮಗೆ ಇಲ್ಲವೋ ಅದು ಸಿಗುವುದು ಯೋಗ ಅಂತ ಕರೀತಾರೆ. ಯೋಗ ಅದು, ಯೋಗ ಅವ್ರಿಗೆ ಯೋಗ ಬಲ, ಯೋಗ ಬಂತ್ರಿ, ಯೋಗ ಆಯ್ತು, ಸಿಕ್ಕಿತು. ಯೋಗ ಅಂದ್ರೆ ಕೈಗೆ ಇಲ್ಲದೆ ಇರುವುದು ಕೈಗೆ ಸಿಗುವುದು ಯೋಗ ಅಂತ. ಕೈಗೆ ಸಿಕ್ಕಿದ್ದು ಒಂದು ಹಣ ಕೈಗೆ ಬರುತ್ತೆ, ಆದ್ರೆ ಯಾರು ಅದು ಮತ್ತೆ ಕದ್ದುಕೊಂಡು ಹೋದ್ರೆ ಅದು ನಮ್ಮ ಕೈಗೆ ಬಂತು, ಹೊರಟೋಯ್ತು, ಅದು ವ್ಯರ್ಥವಾಗಿಬಿಡುತ್ತೆ. ಸೊ ಕೈಗೆ ಬಂದದ್ದು ಅದನ್ನು ನಾವು ರಕ್ಷಣೆ ಮಾಡ್ಕೋಬೇಕು, ಕೈಗೆ ಬಂದದ್ದನ್ನು ಉಳಿಸ್ಕೋಬೇಕು. ಕೈಗೆ ಬಂದದ್ದನ್ನು ಉಳಿಸ್ಕೊಳ್ಳುವುದು, ಅದರ ರಕ್ಷಣೆ ಮಾಡಿಕೊಳ್ಳುವುದು, ಅದು ಕ್ಷೇಮ ಅಂತ ಕರೀತಾರೆ. ಸೊ ಇದು ಯೋಗಕ್ಷೇಮ ಅಂತ. ಇದನ್ನು ಅನೇಕ ವಿಧವಾದ ವಸ್ತುಗಳಲ್ಲಿ ನೋಡಬಹುದು. ಮುಖ್ಯವಾಗಿ ನಾವು ಮೂರು ವಿಧವಾಗಿ ಯೋಗಕ್ಷೇಮಗಳನ್ನು ನಾವು ಕಾಣಬಹುದು. ಏನು ಮೂರು ವಿಧವಾದ ಯೋಗಕ್ಷೇಮಗಳಂದ್ರೆ, ಲೌಕಿಕವಾದ ಶಾಸ್ತ್ರಕ್ಕೆ ವಿರುದ್ಧವಾದ ಯೋಗಕ್ಷೇಮಗಳು ಒಂದು, ಅಂದ್ರೆ ಯಾವುದು ಶಾಸ್ತ್ರಕ್ಕೆ ವಿರುದ್ಧವಾಗಿಯೋ ಲೌಕಿಕವಾಗಿ ಇರುವಂತಹ ಯೋಗಕ್ಷೇಮಗಳು, ಯಾವುದೋ ಇನ್ನೊಬ್ಬರದ್ದು ದಂತವರು, ಇನ್ನೊಬ್ಬರದ್ದು ಯಾವ್ದು ತಕೊಂಡು ನಾವು ಎಂಜಾಯ್ ಮಾಡುವುದಾಗಲಿ, ಈ ವಿಧವಾದ ಶಾಸ್ತ್ರ ವಿರುದ್ಧವಾದ ಯೋಗಕ್ಷೇಮಗಳು ಯಾವ್ದಿದೋ, ಇಲ್ಲ ಕದ್ದುಕೊಂಡು ದುಡ್ಡನ್ನು ತಗೊಳ್ಳುವುದು ಇಂತಹದ್ದು, ಈ ಶಾಸ್ತ್ರ ವಿರುದ್ಧವಾದ ಯೋಗಕ್ಷೇಮಗಳು, ಅದು ಯೋಗಕ್ಷೇಮ ಆತ್ಮವಾನ್ ಅಂತ ಹೇಳಿ ಭಗವದ್ಗೀತೆ ಬಂದಂತೆ, ಅದನ್ನು ನಾವು ಯಾವಾಗಲೂ ತೊರೆದಿರಬೇಕು. ಅಂತಹ ಶಾಸ್ತ್ರ ವಿರುದ್ಧವಾದ ಯೋಗಕ್ಷೇಮಗಳನ್ನು ಬಯಸಬಾರದು, ಬಂದರೂ ಸ್ವೀಕಾರ ಮಾಡಬಾರದು. ಅದು ಬೇಡ ಅಂತ ಅದನ್ನು ತೊರೆದಿರಬೇಕು. ಅದು ಲೌಕಿಕವಾದ ಶಾಸ್ತ್ರ ವಿರುದ್ಧವಾದ ಯೋಗಕ್ಷೇಮಗಳು ಯಾವತ್ತೂ ಬೇಡ, ಅದನ್ನು ಬಯಸಲೂ ಬಾರದು, ಸ್ವೀಕಾರವೂ ಮಾಡಬಾರದು. ಎರಡನೆಯದು ಲೌಕಿಕವಾಗಿರುವಂತಹದ್ದು ಶಾಸ್ತ್ರ ಸಮ್ಮತವಾದ ಯೋಗಕ್ಷೇಮಗಳು, ಯಾವ ಧನ ಸಂಪಾದನೆ ಮಾಡ್ತೀವಿ ಧರ್ಮ ಮಾರ್ಗದಲ್ಲಿ, ಅದು ಮತ್ತು ಭಗವಂತನಿಗಾಗಿ ಪ್ರಯೋಗ ಮಾಡುವುದು, ಉಪಯೋಗಿಸುವುದು. ಈ ವಿಧವಾಗಿ ಶಾಸ್ತ್ರ ಸಮ್ಮತವಾದಂತಹ ಯೋಗಕ್ಷೇಮಗಳು ಯಾವುದಿದೋ ಅದು ನಾವು ಬಯಸಬಾರದು. ಆದ್ರೆ ಭಗವಂತ ತಾನಾಗಿ ಕೊಟ್ಟರೆ, ಅವನು ಕೊಟ್ಟಿದ್ದನ್ನು ಪ್ರಸಾದ ರೂಪದಿಂದ ನಾವು ಸ್ವೀಕಾರ ಮಾಡಿ, ಮತ್ತು ಅದು ಭಗವಂತನಿಗಾಗಿಯೇ, ಭಗವಂತನ ಉಪಾಸನೆಗಾಗಿ, ಭಗವಂತನ ಜ್ಞಾನವನ್ನು ಪಡೆಯುವುದಕ್ಕಾಗಿ ನಾವು ಮತ್ತು ಅದನ್ನು ಸದ್ವಿನಿಯೋಗ ಪಡಿಸಿದರೆ ಅದು ಭಗವಂತನಿಗೆ ಪ್ರೀತಿ ಪಾತ್ರವಾಗ್ತೀವಿ, ಅಥವಾ ಭಗವಂತನಿಗೆ ಪ್ರೀತಿ ಉಂಟು ಮಾಡುತ್ತೆ. ಸೊ ಈ ವಿಧವಾಗಿ ಶಾಸ್ತ್ರ ಸಮ್ಮತವಾದಂತಹ ಯೋಗಕ್ಷೇಮಗಳು ಅದನ್ನು ಬಯಸಬಾರದು, ಅದೇ ಭಗವಂತ ಕೊಟ್ಟರೆ ನಾವು ಸ್ವೀಕಾರ ಮಾಡಿ ಅದನ್ನು ಭಗವತ್ ಪ್ರಸಾದ ಅಂತ ಹೇಳಿ ಸದ್ವಿನಿಯೋಗ ಪಡಿಸಬೇಕು. ಅದು ಒಂದು. ಮೂರನೆಯದಾಗಿ ಅಲೌಕಿಕವಾದ ಆಮುಷ್ಮಿಕವಾದಂತಹ ಯೋಗಕ್ಷೇಮ ಇದು ಯಾವುದು ಅಂತ ಹೇಳಿದರೆ, ನಮಗೆ ಬರದೇ ಇರುವಂತಹ ಮೋಕ್ಷ ಯಾವುದು ಬಂತೋ ಅದು ಯೋಗ. ಬರದಿರುವ ಮೋಕ್ಷ ಭಗವಂತ ಕೊಟ್ಟರೆ ಬರುತ್ತೆ, ಅವನು ಕೊಟ್ಟಾಗ ಅದು ಯೋಗವಾಯಿತು. ಆ ಮೋಕ್ಷವನ್ನು ಕೊಟ್ಟ ಭಗವಂತನೇ ಆ ಮೋಕ್ಷ ಕೊಟ್ಟ ಮೇಲೆ ಅದು ಅನಂತವಾಗಿರುವಂತೆ ಮಾಡ್ತಾನೆ. ಅದರ ಕ್ಷೇಮ, ಅದನ್ನು ಉಳಿಸುವುದು, ಅದು ಭಗವಂತ ಮಾಡ್ತಾನೆ. ಆ ಕಾರಣದಿಂದ ಆ ಭಗವಂತ ಯೋಗಕ್ಷೇಮ ಮಹಾಮ್ಯಹಂ ಅಂತ ಹೇಳಿದಾಗ ಅಂತಹ ಯೋಗಕ್ಷೇಮ, ಭಗವಂತ ನಮಗೆ ಮೋಕ್ಷವನ್ನು ಕೊಟ್ಟು, ಆ ಮೋಕ್ಷಕ್ಕೆ ಅನಂತತ್ವವನ್ನು ಕೊಟ್ಟು, ನಮಗೆ ನಿತ್ಯ ಸುಖವನ್ನು, ನಿತ್ಯ ಸನ್ನಿಧಾನವನ್ನು, ಭಗವಂತನ ನಿತ್ಯ ಸಾಂಗತ್ಯವನ್ನು ಕೊಟ್ಟು ನಿತ್ಯ ಆನಂದವನ್ನು ಕೊಡ್ತಾನೆ. ಅಂತಹ ಆ ನಿರವಧಿಕವಾದ ಮೋಕ್ಷಾನಂದ, ಅಂತಹ ಮೋಕ್ಷ ಸ್ಥಿತಿ ಯಾವುದಿದೋ ಆ ಮೋಕ್ಷ ಸ್ಥಿತಿ, ಅದು ಯೋಗ ಬರುವುದು, ಆ ಮೋಕ್ಷ ಸ್ಥಿತಿ ಉಳಿದಿರುವುದು ಕ್ಷೇಮ ಆಗತ್ತೆ. ಅಂತಹ ಅಲೌಕಿಕವಾದ ಯೋಗಕ್ಷೇಮ ಯಾವುದಿದೋ ಅದು ಕೂಡ ನಾವು ಭಗವಂತ ಕೊಡ್ತಾನೆ ಅನ್ನುವ ಭರವಸೆಯಿಂದ ಇರಬೇಕು. ಆದರೆ ಅದನ್ನು ಕೂಡ ಭಗವಂತನ ಕೈಯಿದೆ, ಅವನು ಯಾವಾಗ ಕೊಟ್ರೆ ಅವಾಗ ಕೊಡ್ತಾನೆ, ಅವನ ಇಚ್ಛೆಗೆ ಬಿಟ್ಟಿದ್ದು ಅನ್ನುವ ಅಭಿಪ್ರಾಯದಿಂದ ನಾವು ಅದು ಕೂಡ ಇಟ್ಕೋಬೇಕು. ಇಂತಹ ಬುದ್ಧಿಯಿಂದ ನಾವು ಭಗವಂತನ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ಅಂತರ್ನಿಹಿತವಾಗಿರುವಂತಹ ಅಂತರ್ಗತವಾಗಿರುವಂತಹ ಅಭಿಪ್ರಾಯವಾಗಿದೆ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕ ಬರುವಂತಹದ್ದು ವಿಚಕ್ಷಣ ಅಂತ ಹೇಳಿ, ವಿಚಕ್ಷಣ ಯಚ್ಚರಣೋಪಸಾಧನಾ ಸಂಗಂ ಯುಧಸ್ಯ ಉಭಯತೋ ಅಂತರಾತ್ಮನಃ ವಿಂದಂತಿ ಬ್ರಹ್ಮಗತಿಂ ಗತ ಕ್ಲಮಾಹ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿಚಕ್ಷಣ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ವಿಚಕ್ಷಣ ಅಂದ್ರೆ ಏನು? ವಿಚಕ್ಷಣ ಅಂತ ಹೇಳಿದ್ರೆ ವಿಚಕ್ಷಣ ಬುದ್ಧಿಯುಳ್ಳ, ವಿಚಕ್ಷಣ ಅನ್ನುವ ಶಬ್ದ ಯಾರಿಗಾದರೆ ವಿಶೇಷವಾಗಿರುವ ವಿಚಕ್ಷಣ ಅಂತ ಹೇಳಿದ್ರೆ ವೈರಾಗ್ಯೇನ ದೃಢೀಭೂತೆಯ ಭಕ್ತಿಯ ಭಗವತ್ ಚರಣ ನಿಷೇವನ ಮಾಡುವಂತಹ ಅವರು, ಜ್ಞಾನವನ್ನು ಪಡೆದವರು, ವಿಚಕ್ಷಣರಾದವರು, ಭಗವಂತನನ್ನು ವೈರಾಗ್ಯ ಬುದ್ಧಿಯಿಂದ ಸಂಪಾದಿಸಿದ ಜ್ಞಾನದಿಂದ ಪರಿಪಕ್ವವಾದವರು ಯಾರಿದ್ದಾರೋ ಅವರು ವಿಚಕ್ಷಣರು. ಅಂತಹ ವಿಚಕ್ಷಣರಾದವರು ಯಾರಾದರೆ ಇದ್ದಾರೋ ಅವರು ಯಾವ ಭಗವಂತನ ಚರಣ ಉಪಸಾಧನದಿಂದ ಅಂದ್ರೆ ಚರಣಗಳನ್ನು ಸೇವೆ ಮಾಡುವುದರಿಂದ, ಚರಣಗಳನ್ನು ಸೇವೆ ಮಾಡುವುದರ ಮೂಲಕವಾಗಿ ಸಾಧನೆ ಮಾಡುವುದರಿಂದ ಅಂತ ಅವರು ಏನು ಮಾಡ್ತಾರೆ? ಸಂಗಂ ಯುಧಸ್ಯ, ಸಂಗಂ ಸ್ನೇಹಂ ಅಂದರೆ ಅವರು ತಮಗೆ ಬಂಧಕವಾಗಿರುವಂತಹ ಸ್ನೇಹವನ್ನು ಅವರು ಬಿಟ್ಟವರಾಗುತ್ತಾರೆ. ಸೊ ಸಂಗಂ ಯುಧಸ್ಯ, ಆ ಸ್ನೇಹ ಎಲ್ಲಿರುತ್ತೆ ಅನ್ನೋದು ಮುಂಚೆ ಬರುತ್ತೆ. ಯುಧಸ್ಯ ಅಂದ್ರೆ ನಿರಸ್ಯ ಅಂತ ಹೇಳಿ, ಉಭಯತಃ ಎರಡು ಕಡೆ ಇರುವಂತಹದ್ದು ಅಂತರಾತ್ಮನಃ ಅಂತರಾತ್ಮನ ಅಂತ ಹೇಳಿ. ಅಂತರಾತ್ಮ ಅಂದ್ರೆ ಯಾವುದು? ಅಂತರಾತ್ಮನ ಅಂದ್ರೆ ಅಂತಃಕರಣಸ್ಯ ಅಂತ. ಅಂತರಾತ್ಮನಃ ಅನ್ನೋ ಶಬ್ದಕ್ಕೆ, ಅಂತರಾತ್ಮ ಅನ್ನೋ ಶಬ್ದಕ್ಕೆ ಭಗವಂತ ಅಂತ ಒಂದು ಅರ್ಥ ಇದೆ. ಸೊ ಅಂತರಾತ್ಮನಃ ಸಂಗಮಂತ ಅಂತ ಹೇಳಿದರೆ ಭಗವಂತ ನಮಗೆ ಈ ಸಂಸಾರದ ಮೇಲೆ ಕೊಟ್ಟಿರುವಂತಹ ಸಂಘ ಅಂತ ಒಂದು ಅರ್ಥ ಮಾಡಬಹುದು. ಆದ್ರೆ ಅಂತರಾತ್ಮನಃ ಅಂತ ಹೇಳಿದ್ರೆ ಅಂತಃಕರಣಸ್ಯ, ನಮ್ಮ ಅಂತಃಕರಣಗಳಿಗೆ ಈ ಸಂಸಾರದ ಮೇಲೆ ಈ ಎಲ್ಲ ಇರುವಂತಹ ಈ ಸಂಘ ವ್ಯಾಮೋಹ ಯಾವುದಿದೋ ಆ ವ್ಯಾಮೋಹವನ್ನು ಉಭಯತಃ ಎರಡು ವಿಧ ಎರಡು ಕಡೆ ಅಂದ್ರೆ ಇಹಲೋಕದ ಇಹಲೋಕದಲ್ಲಿಯೂ ನಮಗೆ ಅಂದ್ರೆ ಇಹಲೋಕದ ಇಚ್ಛೆಯನ್ನು ಮಾಡಬಾರದು, ಪರಲೋಕದ ಇಚ್ಛೆಯನ್ನು ಕೂಡ ಅಂದ್ರೆ ಮಾಡಬಾರದೆಂದ ಅರ್ಥ ಏನು? ಅದು ಭಗವಂತನೇ ಕೊಡ್ತಾನೆ, ನಾವಾಗಿ ಅದನ್ನು ಬಯಸಿದ ಮಾತ್ರಕ್ಕೆ ಅದು ನಮ್ಮ ಕೈಗೆ ಬರೋದಿಲ್ಲ. ಕೊಡುವವನು ಅವನು, ಅವನ ಕೈಲಿದೆ, ಅವನೇ ಇದಕ್ಕೆ ಕರ್ತ, ಅವನೇ ಇದಕ್ಕೆ ಸ್ವತಂತ್ರನಾಗಿ ನಿಯಾಮಕನಾಗಿದ್ದಾನೆ, ಅವನಿಗೆ ಬಿಟ್ಟಿದ್ದು ಅನ್ನುವ ಭಾವನೆಯಿಂದ ಇರಬೇಕು. ಆ ಕಾರಣದಿಂದ ಸಂಗಮ. ಸೊ ನಾವು ಯಾವಾಗಾದರೆ ಸಂಘವನ್ನು ಬಿಡ್ತೀವೋ, ಸ್ನೇಹ ಅಂದ್ರೆ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಬಿಟ್ಟಾಗ ಅದು ಮನಃಶಾಂತಿಗೆ ಕಾರಣವಾಗುತ್ತೆ. ಯಾವಾಗಾದರೆ ಇನ್ನು ಲೌಕಿಕವಾದ ಅತ್ಯಲ್ಪವಾದ ವಿಷಯಗಳಲ್ಲಿಯೇ ಅತ್ಯಧಿಕ ಸ್ನೇಹವನ್ನು ಇಟ್ಟುಕೊಂಡು ಗೊಂದಲಕ್ಕೆ ಒಳಗಾಗ್ತಾ ಒದ್ದಾಡ್ತಾ ಇರ್ತೀವಿ ನಾವು, ಹಾಗಿರುವಾಗ ದೊಡ್ಡ ದೊಡ್ಡ ವಿಷಯಗಳ ಮೇಲೇನೂ ಸಂಘವನ್ನು ಬಿಡಬೇಕಂತ ಹೇಳ್ತಾ ಇದ್ದಾರೆ. ಕೈಮುಕ್ತಿ ನ್ಯಾಯದಿಂದ ಅತ್ಯಲ್ಪವಾದ ವಿಷಯಗಳ ಮೇಲೆ ಅತ್ಯಧಿಕವಾದ ಸಂಘವನ್ನು ಬಿಡಬೇಕು ಅನ್ನುವುದು ಇಲ್ಲಿ ನಮಗೆ ಸಿದ್ಧವಾಗುತ್ತೆ. ಅಂತಹ ಯಾವ ಭಗವಂತನ ಚರಣಕಮಲಗಳ ಸೇವೆಯಿಂದ ಸಾಧನೆಯಿಂದ ಈ ಎಲ್ಲ ಭಕ್ತರು ಜನರು ವಿಚಕ್ಷಣರಾದವರು ಅವರು ಯುಧಸ್ಯ ನಿರಸ್ಯ ಅಂದ್ರೆ ನಿರಸನ ಬಿಟ್ಟವರಾಗ್ತಾರೋ, ಸಂಘವನ್ನು ಬಿಟ್ಟವರಾಗ್ತಾರೋ, ಅಂತರಾತ್ಮದ ಸಂಘವನ್ನು ಅಂತಃಕರಣಗಳ ಸಂಘವನ್ನು ಸ್ನೇಹವನ್ನು ವ್ಯಾಮೋಹವನ್ನು ಬಿಟ್ಟವರಾಗ್ತಾರೋ ಅಂತಹ ಅವರು ಏನಾಗ್ತಾರೆ? ಅವರು ಬ್ರಹ್ಮಗತಿಂ ವಿಂದಂತಿ ಹಿ ಅಂತ ಪ್ರಯೋಗವನ್ನು ಮಾಡಿದ್ದಾರೆ. ಅವರು ಬ್ರಹ್ಮಗತಿಯನ್ನು ಪಡೆಯುತ್ತಾರೆ. ಇದಕ್ಕೆ ಬಹಳ ಜನ ವ್ಯಾಖ್ಯಾನಕಾರರು ಬ್ರಹ್ಮಗತಿ ಅಂದ್ರೆ ಬ್ರಹ್ಮಗತಿ ಬ್ರಹ್ಮ ಪದವಿಯನ್ನು ಪಡುತ್ತಾರಂತೆ, ಕೆಲವು ಜನ ಬ್ರಹ್ಮ ಸ್ವರೂಪವನ್ನೇ ಪಡೆಯುತ್ತಾರಂತೆ ಕೆಲವು ಜನ, ಹೀಗೆ ನಾನಾ ವಿಧವಾದಂತಹ ಅಪವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಅವೆಲ್ಲ ಅಪವ್ಯಾಖ್ಯಾನಗಳು ನಿರಸ್ತವು, ಅವೆಲ್ಲವೂ ಸರಿಯಲ್ಲ. ಅದಕ್ಕೆ ಅವೆಲ್ಲವನ್ನು ನಿರಸನ ಮಾಡ್ತಾ ನಾವು ಬ್ರಹ್ಮಗತಿ ಅನ್ನೋ ಶಬ್ದಕ್ಕೆ ಜ್ಞಾನ ಅನ್ನೋ ಪ್ರಖ್ಯಾತವಾದ ಅರ್ಥ ಇದೆ. ಸೊ ಅಷ್ಟೇ ಅಲ್ಲದೆ ಅದು ಅರ್ಥವತ್ವವಾಗಿರುವಂತಹದ್ದು. ಭಗವಂತನ ಸೇವೆಯನ್ನು ಮಾಡಿ ನಾವೇ ಭಗವಂತರಾಗಿ ಬಿಡ್ತೀವಂದ್ರೆ ಅದು ಅರ್ಥವಿಲ್ಲದೆ ಮಾತಾಗಿಬಿಡುತ್ತೆ. ಭಗವಂತನ ಸೇವೆಯನ್ನು ಮಾಡುವುದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಅಷ್ಟೊಂದು ಪ್ರಾರ್ಥನೆ ಮಾಡುವುದು ನಾವೇ ಭಗವಂತರಾಗಿಬಿಟ್ರೆ, ಆ ಮಾಡಿದವರೆಲ್ಲರೂ ಕೂಡ ಭಗವಂತರಾಗಿಬಿಟ್ಟರೆ, ಆಗ ಆ ಭಗವಂತನ ಆ ಸರ್ವೋತ್ತಮತ್ವ ದೃಷ್ಟಿಯನ್ನೇ ನಾವು ಮರೆತಂತಾಗಿಬಿಡುತ್ತೆ. ಮೋಕ್ಷಕ್ಕೆ ಹೋದ ಮೇಲೂ ಸಹಿತ ನಾವು ಮೋಕ್ಷದಲ್ಲಿಯೂ ಭಗವಂತನ ಸೇವೆಯನ್ನು ಮಾಡ್ತಾ ಇರಬೇಕು. ಆ ಕಾರಣದಿಂದ ನಾವೇ ಭಗವಂತರಾಗಿಬಿಟ್ರೆ ಇನ್ನು ಭಗವಂತನ ಸೇವೆ ಮಾಡುವುದರಿಂದ ಬಂತು. ಸೊ ಇದು ಅದು ಸರಿಯಾದ ಅಭಿಪ್ರಾಯವಲ್ಲ. ಅದಕ್ಕೆ ಹಿ ಅನ್ನುವ ಶಬ್ದದಿಂದ ಸರ್ವ ಶಾಸ್ತ್ರಗಳು ಕೂಡ ಹಿ ಎಂದ್ರೆ ಪ್ರಸಿದ್ಧಿ ಆಗಿರುವಂತಹದ್ದು. ಪ್ರಸಿದ್ಧಿಯಾಗಿರುವ ಅಭಿಪ್ರಾಯವೇನು? ಇಂತಹವರು ಬ್ರಹ್ಮ ಜ್ಞಾನವನ್ನು ಪಡೆಯುತ್ತಾರೆ, ಅದರ ಮೂಲಕವಾಗಿ ಮೋಕ್ಷವನ್ನು ಪಡೆಯುತ್ತಾರೆ, ಪರಮಾತ್ಮನ ಸಾಂಗತ್ಯವನ್ನು ಪಡೆಯುತ್ತಾರೆ ಅಂತ ಅಷ್ಟೇ ಅರ್ಥ ಮಾಡಬೇಕೆ ಹೊರತು ಸ್ವರೂಪವನ್ನು ಪಡೆಯುತ್ತಾರೆ ಅಂತ ಅರ್ಥ ಮಾಡಲಿಕ್ಕಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ವ್ಯಾಖ್ಯಾನದಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸಂಗಮ್ ಸ್ಥೂಲ ಸೂಕ್ಷ್ಮ ಶರೀರ ಸಂಗಮ, ಸ್ಥೂಲ ಶರೀರದ ಮೇಲೂ ಸೂಕ್ಷ್ಮ ಶರೀರದ ಮೇಲೂ ಇರುವ ಸ್ನೇಹವನ್ನು ಯುಧಸ್ಯ ಅಪೋಹ್ಯ ನಿರಸ್ಯ, ಅದನ್ನು ಅಪೋಹನ ಮಾಡಿ ಅಂದ್ರೆ ಅದನ್ನು ಹೋಗಲಾಡಿಸಿಕೊಂಡು ಬ್ರಹ್ಮಗತಿಂ ಅಂದ್ರೆ ಬ್ರಹ್ಮ ಜ್ಞಾನವನ್ನು ಪಡೆಯುತ್ತಾರಂತ ಮಾಡಬೇಕು. ಬ್ರಹ್ಮ ಸ್ವರೂಪಂ ಅವಗಚ್ಚಂತೀತಿ ಯತ್ ಮತಂ ತತ್ ಹೇತುವಾಚಿನ ಹಿ ಶಬ್ದೇನ ನಿರಸ್ತಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬ್ರಹ್ಮ ಸ್ವರೂಪವನ್ನೇ ಪಡೆಯುತ್ತಾರೆ ಅಂತ ಹೇಳುವಂತಹ ಮಾತುಗಳು ಅದು, ಅಂತಹ ಮತಗಳು ಅಭಿಪ್ರಾಯಗಳು ಅದು ಹೇತುವಾಚಕವಾದಂತಹ ಹಿ ಶಬ್ದ, ಅಂದ್ರೆ ಹಿ ಶಬ್ದವನ್ನು ಪ್ರಯೋಗ ಮಾಡುವುದಕ್ಕೆ ಒಂದು ಹೇತು ಇದೆ, ಒಂದು ಕಾರಣವಿದೆ. ಹಿ ಅಂತ ನಿಶ್ಚಯವಾಗಿ ಬ್ರಹ್ಮ ಜ್ಞಾನವನ್ನು ಪಡೆಯುತ್ತಾರೆ ಅಂತ ಹೇಳ್ತು ಬ್ರಹ್ಮನೇ ಆಗಿಬಿಡ್ತಾರಂತ ಅರ್ಥ ಅಲ್ಲ. ಹಿ ಅನ್ನುವುದು ಶಾಸ್ತ್ರಗಳಲ್ಲಿ ಪ್ರಸಿದ್ಧವಾಗಿರುವಂತಹ ಮಾತುಗಳು. ಯಥೋ ಭೇದ ಪ್ರತ್ಯಕ್ಷಾದಿ ಪ್ರಮಾಣ ಸಿದ್ಧ, ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಅಂದ್ರೆ ಪ್ರತ್ಯಕ್ಷ ಪ್ರಮಾಣದಿಂದ ಭಗವಂತನ ಜೊತೆ, ಅದೇ ಭಗವಂತ ಪ್ರತ್ಯಕ್ಷ ಸಿದ್ಧನಲ್ಲ, ಸೊ ಭಗವಂತನ ಜೊತೆಯಲ್ಲಿ ಜೀವಾತ್ಮ ಪರಮಾತ್ಮ ಭೇದ ಪ್ರತ್ಯಕ್ಷ ಸಿದ್ಧ ಯಾರಾಗತ್ತೆ? ಜೀವನೂ ಪ್ರತ್ಯಕ್ಷ ಸಿದ್ಧನಲ್ಲ, ಭಗವಂತನೂ ಪ್ರತ್ಯಕ್ಷ ಸಿದ್ಧನಲ್ಲ. ಸೊ ಹಾಗಿರುವಾಗ ಪ್ರತ್ಯಕ್ಷದಿಂದ ಯಾರು ಸಿದ್ಧ ಆಗುತ್ತೆ ಅಂದ್ರೆ ಪ್ರತ್ಯಕ್ಷ ಆದಿ ಪ್ರಮಾಣ ಆದಿ ಅಂತ ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಪ್ರತ್ಯಕ್ಷ ಆಗಮ, ಭಗವಂತ ಇದ್ದಾನೆ ಅನ್ನುವ ತಿಳುವಳಿಕೆ ಆಗಮಗಳಿಂದಲೇ ಬರಬೇಕು. ಜೀವ ಅನ್ನೋ ಒಂದು ವಸ್ತು ಇದೆ ಅನ್ನುವ ತಿಳುವಳಿಕೆಯು ಆಗಮದಿಂದಲೇ ಬರಬೇಕು. ಆ ವಿಧವಾಗಿ ಆಗಮಗಳಿಂದ ಬಂದ ಜ್ಞಾನ ಬಂದ ಮೇಲೆ ಆ ಜ್ಞಾನವನ್ನು ಆಧಾರವಾಗಿ ಇಟ್ಟುಕೊಂಡು ಆಗಮ ಸಿದ್ಧವಾದಂತಹ ಅಂತಹ ಸರ್ವ ಶಕ್ತನಾದ ಭಗವಂತ ಸರ್ವತಂತ್ರ ಸ್ವತಂತ್ರ ಸರ್ವಶಕ್ತ ಅನ್ನುವುದು ಆಗಮಗಳಿಂದ ಸಿದ್ಧವಾಗುತ್ತೆ. ಜೀವನಿಗೆ ಅಂತಹ ಸರ್ವಶಕ್ತಿ ಇಲ್ಲವೇ ಇಲ್ಲ. ಆದ ಕಾರಣದಿಂದ ಏನೋ ಅವನು ಮಾಯಕ್ಕೊಳಗಾಗಿದ್ದಾನೆ ಆ ಕಾರಣದಿಂದ ಇಲ್ಲ, ಆಮೇಲೆ ಮೋಕ್ಷಕ್ಕೆ ಹೋದ ಮೇಲೆ ಬರುತ್ತೆ, ಇದು ಅರ್ಥವಿಲ್ಲದೆ ಮಾತು. ಸರ್ವಶಕ್ತನಾಗಿದ್ದ ಅಂದ್ರೆ ಅವನು ಮಾಯಕ್ಕೂ ಒಳಗಾಗದೇ ಇರಬೇಕು. ಆ ಸರ್ವಶಕ್ತತ್ವ ಮಾಯಕ್ಕೆ ಒಳಗಾಗದೇ ಇರುವುದನ್ನೂ ಒಳಗೊಂಡಿರುತ್ತೆ. ಆ ಕಾರಣದಿಂದ ಇದು ನಮಗೆ ಪ್ರತ್ಯಕ್ಷ ಸಿದ್ಧ ಅಂತ ಹೇಳಿ, ನಮಗೆ ಅಂತಹ ಸರ್ವಶಕ್ತಿ ಇಲ್ಲ ಅನ್ನೋದು ಪ್ರತ್ಯಕ್ಷ ಸಿದ್ಧವಾಗಿರುವ ಕಾರಣದಿಂದ ಆ ಭಾವನೆ ಪ್ರತ್ಯಕ್ಷ ಸಿದ್ಧವಾಗಿದೆ. ಅದಕ್ಕೆ ಪ್ರತ್ಯಕ್ಷ ಆದಿ ಪ್ರಮಾಣ ಸಿದ್ಧ ಅಂತ ಹೇಳಿ ಅತ ಹೇಳಿದ್ದಾರೆ. ಅತ ಅನುಪಪನ್ನ ಐಕ್ಯವಾದ, ಭಗವಂತನಿಗೆ ನಮಗೆ ಹೇಳುವಂತಹ ಐಕ್ಯವಾದ ಅನುಪಪನ್ನ ಅಂದ್ರೆ ಉಪಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಟ್ ಈಸ್ ಇಂಪಾಸಿಬಲ್ ಟು ಎಸ್ಟಾಬ್ಲಿಷ್ ಸಚ್ ಎ ಕಾನ್ಸೆಪ್ಟ್ ದಟ್ ದ ಜೀವ ಈಸ್ ಐಡೆಂಟಿಕಲ್ ವಿತ್ ಪರಮಾತ್ಮ ಅಂತ ಹೇಳುವುದು ಸರ್ವಥಾ ಸಿದ್ಧವಾಗೋದಿಲ್ಲ ಅಂತ ಹೇಳಿ, ಅಂತಹ ಮಂಗಳಕರವಾದ ಕೀರ್ತಿ, ಭಗವಂತನ ಕೀರ್ತಿ ಮಂಗಳಕರವಾದದ್ದು. ಅಂತಹ ಮಂಗಳಕರವಾದ ಕೀರ್ತಿ ಉಳ್ಳ ಭಗವಂತನ ಜೊತೆಯಲ್ಲಿ ಐಕ್ಯ ಸಿದ್ಧಿಯನ್ನು ಮಾಡುವುದು ಅವನ ಮಂಗಳಕರತ್ವಕ್ಕೆ ಭಂಗವನ್ನು ತರಿಸೋಕೆ ಮಾಡುವ ಪ್ರಯತ್ನ ಇದ್ದಂತಿರುತ್ತೆ, ಅದು ಸಾಧ್ಯವಿಲ್ಲ. ಆ ಕಾರಣದಿಂದ ಅಂತಹ ಭಾವನೆಯನ್ನು ತೊರೆದಿರಬೇಕು ಅನ್ನುವುದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಈ ವಿಧವಾಗಿ ವಿಚಕ್ಷಣರಾದವರು ಯಾವ ಭಗವಂತನ ಚರಣ ಕಮಲಗಳ ಸೇವೆಯಿಂದ ತಮ್ಮ ಅಂತರಂಗದಲ್ಲಿ ಇರುವಂತಹ ಆ ಉಭಯ ವಿಧವಾದಂತಹ ವ್ಯಾಮೋಹಗಳನ್ನು ದೂರ ಮಾಡಿಸಿಕೊಂಡು ಬ್ರಹ್ಮ ಜ್ಞಾನವನ್ನು ಪಡೆಯವರಾಗಿ ಅಪರೋಕ್ಷ ಜ್ಞಾನವನ್ನು ಪಡೆದು ಅದರ ಮೂಲಕವಾಗಿ ಮೋಕ್ಷವನ್ನು ಪಡೆಯುತ್ತಾರೆಯೋ, ಗತಕ್ಲಮಾಹ, ಕ್ಲಮ ಅಂದ್ರೆ ಎಕ್ಸಾಷನ್ ಟೈರ್ಡ್ನೆಸ್ ಫೆಟೀಗ್ ಇವೆಲ್ಲ, ಅವರು ಗತಕ್ಲಮಾಹ ಅಂದ್ರೆ ಅವರು ನೀರಸ ಭಾವವನ್ನು ತೊರೆದವರಾಗಿ, ಅಂದ್ರೆ ಫಿಟಿಗ್ ಅನ್ನೋದು ಇಲ್ಲದವರಾಗಿ, ಅಂದ್ರೆ ಮಾನಸಿಕವಾದ ಆಗಲಿ ದೈಹಿಕವಾದ ಆಗಲಿ ಶೋಷಾದಿಗಳನ್ನು ಅಂದ್ರೆ ಟೈರ್ಡ್ನೆಸ್ ಎಕ್ಸಾಸ್ಟನ್ ನೀರಸಭಾವ ಇತ್ಯಾದಿಗಳನ್ನು ತೊರೆದವರಾಗಿ ಇರ್ತಾರೋ ಅಂತಹ ಭಗವಂತನಿಗೆ ಮಂಗಳಕರವಾದ ಕೀರ್ತಿ ಉಳ್ಳ ಯಾವ ಶ್ರವಣಾದ ಮಹಿಮೆಗಳ ಶ್ರವಣ ಮಾಡುವುದರ ಮೂಲಕವಾಗಿ ಭಕ್ತರಿಗೂ ಮಂಗಳ ಉಂಟಾಗುತ್ತೋ ಅಂತಹ ಸುಭದ್ರ ಶ್ರವಣನಾದ ಭಗವಂತನಿಗೆ ನಮೋ ನಮಃ ವಂದನೆಗಳನ್ನು ಸಮರ್ಪಿಸುತ್ತಾ ಇದ್ದೀವಿ ಅಂತ ಹೇಳಿ ಈ ಮೂರು ಶ್ಲೋಕಗಳು ಕೂಡ ಅದೇ ಅಭಿಪ್ರಾಯವನ್ನು ಪ್ರಕಟ ಮಾಡುತ್ತೆ. ಅಂದ್ರೆ ಈ ಒಂದೊಂದು ವಿಧವಾದಂತಹ ಕಾಂಪ್ರಿಹೆನ್ಸಿವ್ ಥಾಟ್ ಅದನ್ನು ಕೊಡುತ್ತೆ. ಸೊ ಆ ಕಾರಣದಿಂದ ಈ ಮೂರು ಶ್ಲೋಕಗಳನ್ನು ನಾವು ನೋಡಬೇಕಾಗಿ ಬಂತು. ಈ ಮೂರು ಶ್ಲೋಕಗಳು ಇಲ್ಲಿದ್ದರೂ ಇಲ್ಲಿ ಕೃತಸಾರದಲ್ಲಿ ಹೇಳಿದಂತಹ ಶ್ಲೋಕ, ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದ ಸುಮಂಗಳಾ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶುಭಸೇ ನಮೋ ನಮಃ ಅನ್ನುವ ಮಧ್ಯ ಶ್ಲೋಕವನ್ನು ಹೇಳಿದ್ದಾರೆ. ಆ ಮಧ್ಯ ಶ್ಲೋಕವನ್ನು ಹೇಳಿದಾಗ ಅದು ಒಂದು ದೇಹವಿದ್ದಂತೆ, ಬಾಡಿ ಇದ್ದಂತೆ, ಅದಕ್ಕೆ ಎರಡು ಕಡೆ ಎರಡು ರೆಕ್ಕೆಗಳಿದ್ದಂತೆ ಎರಡು ಶ್ಲೋಕಗಳು. ಸೊ ಒಟ್ಟಿಗೆ ಇವೆಲ್ಲವನ್ನು ತೊಕೊಂಡ್ರೆ ಗರುಡ ದೇವರಿಂದ ಪ್ರತಿಪಾದ್ಯವಾದಂತಹ ಅಭಿಮಾನ್ಯವಾದಂತಹ ವೇದಗಳ ಮೂಲಭೂತವಾದ ಸಾರಾಂಶವಾದಂತಹ ಆ ಭಗವಂತನ ಗುಣನಾಮ ಕೀರ್ತನೆಗಳನ್ನು ಮಾಡಬೇಕನ್ನುವ ಭಾವ ಈ ಮೂರು ಶ್ಲೋಕಗಳಲ್ಲಿ ಕೂಡ ಒಟ್ಟಿಗೆ ನೋಡಿದಾಗ ನಮ್ಗೆ ಚೆನ್ನಾಗಿ ಗೋಚರವಾಗುತ್ತೆ. ಆ ಕಾರಣದಿಂದ ಈ ಮೂರು ಶ್ಲೋಕಗಳನ್ನು ದೃಷ್ಟಿ ಇಟ್ಕೊಂಡು ಆ ಮಧ್ಯ ಶ್ಲೋಕವನ್ನು ಹೇಳಿದ್ದಾರೆ ಅಂತ ಕಾಣುತ್ತೆ. ಅದಾದ ಮೇಲೆ ಅದು ಇದು ಎರಡನೇ ಅಧ್ಯಾಯದಲ್ಲಿ ಎರಡನೇ ಸ್ಕಂದದಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಬರುವಂತಹ 16ನೇ ಶ್ಲೋಕ. ಅದಾದ ಮೇಲೆ ಅದೇ ಎರಡನೇ ದ್ವಿತೀಯ ಸ್ಕಂದದಲ್ಲಿಯೇ ಬರುವಂತಹದ್ದು ಅದು 7ನೇ ಅಧ್ಯಾಯದಲ್ಲಿ ಬರುವಂತಹ 42ನೇ ಶ್ಲೋಕ. ಅದು ಹೀಗಿದೆ, ಯೇಷಾಂ ಸ ಏವ ಭಗವಾನ್ ದಯೇದ್ ಅನಂತ ಸರ್ವಾತ್ಮನ ಅಶ್ರಿತ ಪದೋ ಯದಿ ಯಳೀಕಂ ತೇ ವೈ ವಿದನ್ ಯತಿತರಂತಿ ಚ ದೇವಮಾಯಾಂ ನೈಷಾಂ ಮಮಾಹಮಿತಿ ಧೀ ಸ್ವಶುಗಾಳ ಭಕ್ಷಿ ಅಂತೇಳಿ ಇಲ್ಲಿ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ, ಈ ಭಗವಂತನ ಇದನ್ನು ಹೇಳುವಾಗ ಹೇಳ್ತಾ ಇದ್ದಾರೆ, ಯೇಷಾಂ ಸ ಏವ ಭಗವಾನ್. ಈ ವಚನಗಳು ಬರುವಂತಹದ್ದು ನಾರದ ಮಹರ್ಷಿಗಳು ಪ್ರಶ್ನೆ, ಈ ಶುಕ ಮಹರ್ಷಿಗಳು ಪರೀಕ್ಷ ಮಹಾರಾಜಿಗೆ ಹೇಳ್ತಾ ಇದ್ದಾರೆ. ನಾರದರು ಕೇಳಿದ ಪ್ರಶ್ನೆಗೆ ಬ್ರಹ್ಮ ಹೇಳುವಂತಹ ಮಾತುಗಳು. ಸೊ ನಾರದರ ಪ್ರಶ್ನೆಗೆ ಬ್ರಹ್ಮ ಹೇಳಿದ ಮಾತುಗಳು ಹೀಗಿವೆ ಅಂತ ಹೇಳಿ, ಪರೀಕ್ಷ ಮಹಾರಾಜನ ಪ್ರಶ್ನೆಗಳಿಗೆ ಶುಕ ಮಹರ್ಷಿಗಳು ಹೇಳಿದ ವಿಷಯವನ್ನು ಸೂತ ಮಹರ್ಷಿಗಳು ಶ್ರವಣಕಾರಿಗಳಿಗೆ ಹೇಳ್ತಾ ಇದ್ದಾರೆ. ಮೂರು ಲೆವೆಲ್ ನಲ್ಲಿ ಇರುವಂತಹದ್ದು ಇದು. ಸೊ ಇದು ಇದು ಈ ಶ್ಲೋಕ, ಯೇಷಾಂ ಸ ಏವ ಭಗವಾನ್ ದಯೇದ್ ಅನಂತ. ಆ ಭಗವಂತನು ಯಾರಿ ಮೇಲೆ ದಯ ಮಾಡ್ತಾನೋ ಅವರಿಗೆ ಏನಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ನಾನು ಏವಂ ಚೇತ್ ನ ಕಸ್ಯಾಪಿ ಜ್ಞಾನ ಅಭಾವೇನ ಪುರುಷಾರ್ಥ ಪ್ರಾಪ್ತಿ ಇತ್ಯಾಶಂಕ್ಯ ತತ್ ಪ್ರಸಾದೇನ ಸರ್ವಂ ಸುಲಭಮಿತ್ಯಾಹ ಯೇಷಾಮಿತಿ ಅಂತೇಳಿ. ಅಂದ್ರೆ ಅದಕ್ಕೆ ಮುಂಚೆ ಹೇಳುವ ಶ್ಲೋಕಗಳೆಲ್ಲ ಬಂತು, ಭಗವಂತನನ್ನು ಪಡೆಯುವುದು ಎಷ್ಟು ಕಷ್ಟ, ಎಷ್ಟು ಒಂದು ದುರ್ಲಭ, ಭಗವಂತ ಎಲ್ಲವಕ್ಕೂ ನಿಯಮಿತಾನೆ, ಅವನು ಅಪಾರ ಮಹಿಮೆಯನಾಗಿದ್ದಾನೆ, ಅಮೇಯನಾಗಿದ್ದಾನೆ, ಅವನನ್ನು ತಿಳಿಯುವುದೇ ಕಷ್ಟ, ಇದೆಲ್ಲವೂ ಹೇಳಿದಾಗ ಎಲ್ಲರಿಗೂ ಹಾಗಾದ್ರೆ ಇದು ಯಾರಿಗೂ ಸಿಗುವಂತಹದ್ದಲ್ಲರಿ, ನಾನು ಏವಂ ಚೇತು ಇದು ಹೀಗಿದ್ದರೆ ನ ಕಸ್ಯಾಪಿ ಜ್ಞಾನ, ಯಾರಿಗೂ ಆ ಪೂರ್ಣ ಜ್ಞಾನ ಭಗವಂತನ ಬಗ್ಗೆ ಪೂರ್ಣ ಜ್ಞಾನ ಬರೋದಿಲ್ಲ. ಸೊ ಪುರುಷಾರ್ಥ ಪ್ರಾಪ್ತಿ ಮೋಕ್ಷ ಪ್ರಾಪ್ತಿ ಅನ್ನುವುದೇ ಸಿಗೋದೇ ಕಷ್ಟವಾಗಿಬಿಡುತ್ತೆ, ಯಾರಿಗೂ ಸಿಗತ್ತೆ, ಯಾರಿಗೂ ಸಿಗೋದೇ, ಏನೋ ಬ್ರಹ್ಮಾದಿಗಳಿಗೆ ಅಂತ, ಅವರಿಗೆ ದೇವತೆಗಳಿಗೆ ಮಾತ್ರ ಸಿಗತ್ತೆ, ಸಾಮಾನ್ಯ ಮನುಷ್ಯರಿಗೆ ಅದು ಸಿಗುವುದೇ ಅಲ್ಲ ಅಂತ ಒಂದು ಉದಾಸ ಭಾವ ಬಂದ್ಬಿಟ್ಟು ಡಿಸ್ಕರೇಜ್ ಆಗಿಬಿಟ್ಟುವಂತಹ ಪ್ರಸಂಗ ಬಂದ್ರೆ ಅದನ್ನು ದೂರ ಮಾಡ್ತಾ ಆ ಭಗವಂತನ ಪ್ರಸಾದದಿಂದ ಅನುಗ್ರಹದಿಂದ ಸರ್ವಂ ಸುಲಭಂ, ಎಲ್ಲವೂ ಸುಲಭವಾಗುತ್ತೆ. ಅವನ ಅನುಗ್ರಹವನ್ನು ನಾವು ಪ್ರಾರ್ಥನೆ ಮಾಡಬೇಕು, ಅವನ ಅನುಗ್ರಹ ಮಾಡಿದರೆ ಎಲ್ಲವೂ ಸುಲಭವಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಅವನ ಅನುಗ್ರಹ ಪಡೆಯುವುದಕ್ಕೆ ಏನ್ ಮಾಡಬೇಕು, ಅವನನ್ನು ನಾವು ಶರಣಾಗಬೇಕು, ಆ ಅನುಗ್ರಹವನ್ನು ಪಡೆಯುವ ವಿಧಾನವನ್ನು ಹೇಳ್ತಾ ಇದ್ದಾರೆ. ಸೊ ಯೇಷಾಂ ಸ ಏವ ಭಗವಾನ್ ದಯೇತ್ ಅನಂತ, ಯಾರಿಗಾದ್ರೆ ಆ ಭಗವಂತನಾದ ಪರಮಾತ್ಮನು ದಯ ಮಾಡ್ತಾನೋ, ಅನಂತನಾದವನು ಅಂದ್ರೆ ದೇಶದ ಕಾಲತಃ ಮಿತಿ ಇಲ್ಲದವನಾಗಿದ್ದಾನೆ ಅಂತಹ ಭಗವಂತನು ಸರ್ವಾತ್ಮನ ಆಶ್ರಿತ ಪದ, ಯದಿ ಯಾರಾದ್ರೆ ಸರ್ವಾತ್ಮನ ಆಶ್ರಿತ ಪದರಾಗುತ್ತಾರೋ, ಅಂದರೆ ಇಲ್ಲಿ ಕೇವಲ ಶರಣಾಗತಿ ಮಾತ್ರವಲ್ಲ ಜ್ಞಾನಪೂರ್ವಕವಾದ ಶರಣಾಗತಿ, ಯಾಕಂತ ಹೇಳಿದ್ರೆ ಆ ಭಗವಂತನನ್ನು ಶರಣಾಗಬೇಕಂತ ಹೇಳಿದರೆ ಅವನು ಎಂಥವನು ಅಂತ ತಿಳಿದರೆ ಮಾತ್ರ ಶರಣಾಗಲಕ್ಕೆ ಸಾಧ್ಯವಾಗತ್ತೆ. ಮೂಢನಂಬಿಕೆಯಿಂದ ಶರಣಾದರೆ ಅದು ನಮಗೆ ಮೋಕ್ಷ ಸಾಧಕವಾಗುವುದಿಲ್ಲ, ಯಾಕೆಂದರೆ ಆ ಮೂಢನಂಬಿಕೆಯಿಂದ ಭಗವಂತನನ್ನು ಸರಿಯಾಗಿ ತಿಳಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಭಗವಂತನನ್ನು ಸರಿಯಾಗಿ ತಿಳಿಯದೇ ಇದ್ದರೆ ಆ ಭಕ್ತಿಯು ಕೂಡ ದೃಢವಾಗುವುದಿಲ್ಲ. ಭಕ್ತಿ ದೃಢವಿದ್ದಂತೆ ಕಾಣುತ್ತೆ ಮೇಲ್ನೋಟಕ್ಕೆ, ಆದ್ರೆ ಮೂಢಭಕ್ತಿ ಮೂಢ ಮಾರ್ಗದಲ್ಲಿಯೇ ಬಂದಂತೆ ಹೊರಟು ಬಿಡುವ ಅವಕಾಶವಿದೆ. ಆದ ಕಾರಣದಿಂದ ಅಷ್ಟೇ ಅಲ್ಲದೆ ಭಗವಂತನನ್ನು ಪಡೆಯುವುದಕ್ಕೆ ಅವನ ತಿಳುವಳಿಕೆ ಯಥಾಯೋಗ್ಯವಾಗಿ ಇರಲೇಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಿರ್ವ್ಯಲೀಕಂ ಅಂದ್ರೆ ಈ ವ್ಯಲೀಕಂ ಅಂದ್ರೆ ಅನೃತವಾದ ಅಸತ್ಯವಾದ, ಅದಕ್ಕೆ ನಿರ್ವ್ಯಲೀಕಂ ಅಂತ ಹೇಳಿದ್ದಾರೆ. ಅಂದ್ರೆ ದೋಷಪೂರ್ಣವಾದಂತಹ ಜ್ಞಾನ ಇದ್ದರೆ ಅದರಿಂದ ಮೋಕ್ಷ ಬರೋದಿಲ್ಲ. ಅವನಿಗೆ ಮಾಡುವಂತಹ ಆ ಶರಣಾಗತಿ ಅನ್ನೋದು ವ್ಯಲೀಕರಹಿತವಾಗಿರಬೇಕು. ವ್ಯಲೀಕರ ಅಂದ್ರೆ ಅಜ್ಞಾನ ದೋಷಗಳಿಂದ ಕೂಡಿದ್ದರೆ ಅದು, ಮೂಢಭಕ್ತಿ ಇದ್ದರೆ ಅದು ವ್ಯಲೀಕವಾಗುತ್ತೆ ಅಂದ್ರೆ ದೋಷ ಆಗುತ್ತೆ. ನಿರ್ವ್ಯಲೀಕಂ ಅನೃತತ್ವ ಇರಕೂಡುದು, ಅಸತ್ಯತ್ವ ಇರಕೂಡುದು, ದೋಷತ್ವ ಇರಕೂಡುದು. ಈ ವಿಧವಾಗಿ ಶುದ್ಧವಾಗಿರುವಂತಹ ಆ ಯಾವ ಭಕ್ತಿ ಇರುತ್ತೋ ಅಂತಹ ಭಕ್ತಿಯಿಂದ ಭಗವಂತನನ್ನು ನಾವು ಪಡೆಯಬೇಕು, ಅಂತಹ ಜ್ಞಾನ ಇರಬೇಕು ಅಂತೇಳಿ ತೇ ವೈ ಅವರು ಮಾತ್ರವೇ ವಿದಂತಿ ಅತಿತರಂತಿತ ದೇವಮಾಯಾ. ಇದು ಇನ್ನೊಂದು ಕಡೆ ಬಹಳ ಜನ ಮೇಲ್ನೋಟಕ್ಕೆ ಹೇಗೆ ಕಾಣುತ್ತೆ, ಏನ್ ಮೇಲ್ನೋಟದ ಅರ್ಥ ಏನು ಕಾಣುತ್ತೆ, ಅಂತಹ ಅವರು ಹಾಗೆ ಭಗವಂತನಿಗೆ ಶರಣಾದವರು, ಯಾರ ಮೇಲಾದ್ರೆ ಭಗವಂತ ಅನುಗ್ರಹ ಮಾಡಿದ್ದಾನೋ, ಯಾರು ಭಗವಂತನಿಗೆ ಶರಣಾಗತರಾಗಿದ್ದಾರೋ, ಯಾರ ಮೇಲೆ ಭಗವಂತ ಅನುಗ್ರಹ ಮಾಡಿದ್ದಾನೋ, ಅವರೆಲ್ಲರೂ ಕೂಡ ತೇವೈ ವಿದಂತಿ ತಿಳಿಯುತ್ತಾರೆ, ಅತಿತರಂತಿತ ದೇವಮಾಯೆಯನ್ನು ತಿಳಿಯುತ್ತಾರೆ, ದಾಟುತ್ತಾರೆ, ಅತಿತರನ್ನೇ ದಾಟುವುದು. ಸೊ ಮೇಲ್ನೋಟದ ಅರ್ಥ ಹೀಗೆ ಕಾಣುತ್ತೆ, ಅವರೆಲ್ಲರೂ ಕೂಡ ಭಗವಂತನ ಮಾಯೆಯನ್ನು, ದೇವಿ ಮಾಯೆಯನ್ನು ತಿಳಿಯುತ್ತಾರೆ, ದಾಟುತ್ತಾರೆ,
ಚ ಕೂಡ ಹಾಕಿದ್ದಾರೆ. ವಿದಂತಿ ಅಜ್ಜಂತಿ ಚ, ತಿಳಿಯುತ್ತಾರೆ ಮತ್ತು ದಾಟುತ್ತಾರೆ ಅಂತ ಹೇಳಿ. ನ ಏಷ ಮಮ ಅಹಮಿತಿ ಧೀಹಿ ಸ್ವಶುಗಾಲ ಭಕ್ಷ್ಯ, ಇಂತಹ ಜನರಿಗೆ ಮಮಕಾರ ಅಹಂಕಾರಗಳು ಕೂಡಿ ಅದರ ಜೊತೆಯಲ್ಲಿ ಕೂಡಿದಂತಹ ಧೀಹಿ ಅಂದ್ರೆ ಬುದ್ಧಿಗಳು ಇರುವುದಿಲ್ಲ. ಸ್ವಶುಗಾಲ ಭಕ್ಷ್ಯ, ನಾಯಿಗಳು ನರಿಗಳು ತಿನ್ನಲಕ್ಕೆ ಯೋಗ್ಯವಾದ ಈ ಶರೀರದಲ್ಲಿ ಅವರಿಗೆ ಅಭಿಮಾನವಿರೋದಿಲ್ಲ. ಆ ಶರೀರದ ಮೇಲೆ ಮಮಕಾರ ಅಹಂಕಾರಗಳನ್ನು ಬಿಟ್ಟವರಾಗಿರ್ತಾರಾದ ಕಾರಣದಿಂದ ಅವರಿಗೆ ಇದು ಮಾಡ್ತಾರಂತೆ. ಅದು ಈ ಅಪವ್ಯಾಖ್ಯಾನ, ದೇವಮಾಯೆಯನ್ನು ತಿಳಿಯುತ್ತಾರೆ ದಾಟುತ್ತಾರೆ, ಅದು ಯಾಕೆ ಅಪವ್ಯಾಖ್ಯಾನವಾಯಿತು, ಏನ್ ಅದರಲ್ಲಿ ಏನು ತಪ್ಪಿದೆ ಅಂತ ಅನಿಸಬಹುದು ಕೆಲವು. ಆದ್ರೆ ದೇವಮಾಯೆಯನ್ನು ದಾಟಲಿಕ್ಕೆ ಸಾಧ್ಯವಿಲ್ಲ. ಸಾಮಾನ್ಯದೊಂದಿಗೆ ದೊಡ್ಡ ದೊಡ್ಡ ದೇವತೆಗಳಿಗೆ ಸಾಧ್ಯವಿಲ್ಲ ಅಂತ ಹೇಳಿದ ಮೇಲೆ ಸಾಮಾನ್ಯ ಜನರಿಗೆ, ಮನುಷ್ಯರಿಗೆ ಅವ್ರು ದೇವಮಾಯೆಯನ್ನು ದಾಟ್ತಾರೆ ಅಂದ್ರೆ ಅದು ಅರ್ಥವಿಲ್ಲದೆ ಮಾತಾಗಿಬಿಡುತ್ತೆ. ಮತ್ತೆ ಏನು ಇಲ್ಲಿ ಅಂತ ಹೇಳಿದ್ರೆ, ಅಂತಹ ಅವರು ದೇವಮಾಯೆಯನ್ನು ವಿದಂತಿ, ಭಗವಂತನ ಮಾಯೆ ಎಂತಾದ್ದು ಅಂತ ತಿಳಿದವರಾಗ್ತಾರೆ. ಆದರೆ ದಾಟುವುದು ಏನು, ಅತಿತರಂತಿ ಚ ದಾಟ್ತಾರೆ ಕೂಡ, ಯಾವ್ದು ದಾಟ್ತಾರೆ, ಆ ದೇವಮಾಯೆ ಹೇತುವಾಗಿ ಉಳ್ಳಂತಹ ಸಂಸಾರ ಬಂಧನ ಅನ್ನುವುದು ಯಾವುದಿದೋ ಆ ಸಂಸಾರವನ್ನು ದಾಟ್ತಾರೆ. ಸಂಸಾರ ಅದು ಎಲ್ಲ ಕಡೆ ನಾವು ಕೇಳುವಂತಹ ಮಾತು, ಇದು ಶಾಸ್ತ್ರ ಪ್ರಸಿದ್ಧವಾಗಿರುವಂತಹ ಶಾಸ್ತ್ರ ಸಿದ್ಧವಾಗಿರುವಂತಹ ಮಾತು. ಸಂಸಾರವನ್ನು ದಾಟ್ತಾರೆ, ಮತ್ತೆ ಸಂಸಾರ ಅಂತ ಹೇಳಲಿಲ್ಲ ರೀ, ಎಲ್ಲಿ ಯಾಕೆ ಎಲ್ಲಿಂದ ತಗೊಂಡು ಬಂದಿರ ಸಂಸಾರ ಅಂದ್ರೆ, ದೇವಮಾಯಾಂ ವಿದಂತಿ, ದೇವಮಾಯನ್ನು ತಿಳಿಯುತ್ತಾರೆ, ತಿಳಿಯುವುದರ ಮೂಲಕವಾಗಿ ಆ ದೇವಮಾಯೆ ಹೇತುವಾಗಿ ಉಳ್ಳದನ್ನು ದಾಟಬೇಕು. ಅದಕ್ಕೆ ಅದು ಗೂಢವಾಗಿರುವಂತಹದ್ದು, ಇಟ್ ಈಸ್ ಹಿಡನ್ ಬಟ್ ಇಟ್ ಈಸ್ ಇಂಪ್ಲೈಡ್. ಯಾಕೆಂದ್ರೆ ದೇವಮಾಯೆಯನ್ನು ತಿಳಿಯುವುದರ ಮೂಲಕವಾಗಿ ಅದು ಹೇತುವಾಗಿ ಉಳ್ಳಂತಹ ಸಂಸಾರವನ್ನು, ಸಂಸಾರ ಬಂಧನನ್ನು, ಪ್ರಕೃತಿ ಬಂಧವನ್ನು ಅವರು ದಾಟಿದವರಾಗ್ತಾರೆ ಅನ್ನೋದೇ ಅಲ್ಲಿ ಮೂಲ ಅಭಿಪ್ರಾಯವಾಗಿದೆ ಅಂತ ಹೇಳಿ ನಾವು ತಿಳ್ಕೋಬೇಕು. ನ ಏಷಾಂ ಮಮ ಅಹಮಿತಿ ಧೀಹಿ, ಅವರಿಗೆ ಅಂತಹ ಅದಕ್ಕೆ ಜ್ಞಾನ ಸಹಿತವಾದ ಭಕ್ತಿ, ಜ್ಞಾನ ಸಹಿತವಾದ ಶರಣಾಗತಿ ಅತ್ಯಂತ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿದೆ ಅನ್ನೋದು ನಮ್ಗೆ ಇಲ್ಲಿ ಸಿದ್ಧವಾಗುತ್ತೆ. ಯಾ ಈ ವಿಧವಾದ ಸರಿಯಾದ ಜ್ಞಾನವಿಲ್ಲದೆ ಇದೆ, ತಪ್ಪು ತಿಳುವಳಿಕೆಗಳಿಂದ ಹೋಗಲಿಕ್ಕೆ ಅವಕಾಶವಿದೆ. ಸೊ ಹೀಗೆ ಸರಿಯಾದ ಜ್ಞಾನದಿಂದ ಭಗವಂತನಿಗೆ ಶರಣಾಗತರಾದವರು ಅವರು ಅವರಿಗೆ ನ ಏಷಾ ಮಮ ಅಹಮಿತಿ ದೀಹಿ ಸ್ವಗಾಳ ಸ್ವಶುಗಾಳ ಸ್ವಶುಗಾಲ ಭಕ್ಷ್ಯೆ, ನಾಯಿಗಳು ನರಿಗಳು ತಿನ್ನಲಕ್ಕೆ ಯೋಗ್ಯವಾಗಿರುವಂತಹ ಈ ದೇಹದ ಮೇಲೆ ಅತ್ಯಧಿಕವಾದ ಎಕ್ಸೆಸಿವ್ ಮಮಕಾರ ಅಹಂಕಾರಗಳು, ಈ ದೇಹ ಮೇಲೆ ಅಹಂಕಾರ ಮಮಕಾರಗಳು ಸಹಜವೇ, ಆದರೆ ಅದು ಭಗವತ್ ಪರವಾಗಿಯೇ ಇರಬೇಕು, ಭಗವಂತನ ಸೇವೆ ಮಾಡಲಿಕ್ಕೆ ಸಾಧನ ಅನ್ನುವ ರೀತಿಯಲ್ಲಿಯೇ ಇರಬೇಕೇ ಹೊರತು ಅವರ ನಮ್ಮ ಬುದ್ಧಿಗಳು ಕೇವಲ ಮಮಕಾರ ಅಹಂಕಾರಗಳಿಗೆ ಸಿಗಾಕೊಂಡು ಇದ್ದರೆ ಇಹಲೋಕದ ಸಾಧನೆಯೂ ಮುಂದೆ ನಡೆಯುವುದಿಲ್ಲ, ಪರಲೋಕದ ಸಾಧನೆಯೂ ಮುಂದೆ ನಡೆಯುತ್ತದೆ, ಯಾವ ಪ್ರಯೋಜನವೂ ಇಲ್ಲದೆ ಆಗಿಬಿಡುತ್ತೆ. ಏಷಾ ಮಮ ಅಹಮಿತಿ ಧೀಹಿ ಸ್ವಶುಗಾಳ ಭಕ್ಷ್ಯ ಅನ್ನುವುದರ ಮೂಲಕವಾಗಿ ಭಗವಂತನ ಬಗ್ಗೆ ನಮಗೆ ಇರಬೇಕಾಗಿದ ಭಕ್ತಿ ಜ್ಞಾನಗಳು ಹೇಗಿರಬೇಕು ಅನ್ನುವ ಮಮಕಾರ ಅಹಂಕಾರಗಳನ್ನು ತೊರೆಯುವುದಾಗಿರಬೇಕು. ಹಾಗೆ ಭಗವಂತನಿಗೆ ನಾವು ಶರಣಾಗತರಾದರೆ ಭಗವಂತ ಅವರಿಗೆ ದಯ ಮಾಡ್ತಾನೆ. ಅಂತಹ ಭಗವಂತನ ದಯೆಯಿಂದ ಆ ಸಾಧನೆಯಿಂದ ನಮಗೆ ಸಾಧನದಿಂದಲೂ ಆ ಸಾಧನದಿಂದ ಸಿಗುವ ದಯೆ ಭಗವಂತನ ದಯದಿಂದಲೂ ಈ ಎರಡರಿಂದಲೂ ಕೂಡ ನಮಗೆ ಆಗುತ್ತೆ. ಆದ್ರೆ ಭಗವಂತ ದಯ ಮಾಡ್ತಾನೆ ಅಂತ ಏನು ಭರವಸೆ? ನಾವು ಸಾಧನೆ ಮಾಡ್ತೀವಿ, ಭಗವಂತ ದಯ ಮಾಡದೇ ಇದ್ದರೆ ಅನ್ನುವ ಸಂಶಯ ಮತ್ತು ಬರಬಹುದು. ಆದ್ರೆ ಭಗವಂತನ ಬಗ್ಗೆ ಸರಿಯಾದ ಜ್ಞಾನವಿದ್ದರೆ ಅವನಿಗೆ ವೈಷಮ್ಯ ನೈರ್ಗುಣ್ಯ ದೋಷಗಳಿಲ್ಲ. ಅಂದ್ರೆ ವೈಷಮ್ಯ ಅಂದ್ರೆ ವಿಷಮವೋ ಬೇರೆ ಪಾರ್ಶಿಯಾರಿಟಿ, ಒಬ್ಬರನ್ನು ಜಾಸ್ತಿ ನೋಡುವುದು ಒಬ್ಬರನ್ನು ಕಮ್ಮಿ ಮಾಡುವುದು, ಅದು ಇಲ್ಲ ಭಗವಂತನಿಗೆ, ವೈಷಮ್ಯ ಬುದ್ಧಿ ಇಲ್ಲ. ಅದೇ ವಿಧವಾಗಿ ನೈರ್ಗುಣ್ಯ ಅಂದ್ರೆ ಕರುಣಾರಹಿತ್ಯವು ಅದು ಇಲ್ಲ. ಅಂದ್ರೆ ಕರುಣಾ ನೈರ್ಗುಣ್ಯ ಅಂತ ಹೇಳಿದ್ರೆ ಕರುಣಾರಹಿತನಾಗಿ ಇರುವುದು, ಅಂತಹ ದೋಷ ಇಲ್ಲ, ನೈರ್ಗುಣ್ಯ ದೋಷವಿಲ್ಲ ಅಂತ ಹೇಳಿದ ಮೂಲಕವಾಗಿ ಅವನು ನಮ್ಮನ್ನು ಕಾಪಾಡ್ತಾನೆ ಅಂತೇಳಿ. ಸೊ ಅವನಿಗೆ ವೈಷಮ್ಯ ನೈರ್ಗುಣ್ಯಗಳು ಇಲ್ಲ ಅಂತ ಹೇಗೆ ಹೇಳೋದು ಅಂದ್ರೆ, ಅವನು ಸರ್ವಾತ್ಮನ ಆಶ್ರಿತ ಪದ, ಅವನು ಸರ್ವಾತ್ಮನಾಗಿದ್ದಾನೆ. ಅಂತಹ ಸರ್ವಾತ್ಮನಿಗೆ ನಾವು ಆಶ್ರಿತ ಪದರಾಗಬೇಕು. ಸೊ ಅದರ ಅರ್ಥ ಏನು? ಅವನು ಎಲ್ಲರ ಅಂತರ್ಗತನಾಗಿರುವ, ಎಲ್ಲರ ಸ್ವಾಮಿಯಾಗಿದ್ದಾನೆ, ಎಲ್ಲರ ಅಂತರ್ಗತನಾಗಿದ್ದಾನೆ, ಎಲ್ಲ ವಿಧವಾಗಿಯೂ ಅವನೆಲ್ಲರನ್ನು ಸಮಾನ ರೀತಿಯಲ್ಲಿ ನೋಡ್ತಾನೆ. ಸಮಾನ ರೀತಿಯಲ್ಲಿ ನೋಡಿದ್ರೆ ಮತ್ತೆ ಇಷ್ಟೊಂದು ವೈಷಮ್ಯ ಪ್ರಪಂಚದಲ್ಲಿ ಕಾಣ್ತಾ ಇದಲ್ಲವಾ ಅಂತ ಹೇಳಿದರೆ, ಯೇಷಾಂ ಸೇವಕಾನಾಂ ಸ್ವಶುಗಾಲ ಭಕ್ಷಣ ಯೋಗ್ಯೇ ದೇಹೇ ಮಮ ಅಹಮಿತಿ ಧೀಹಿ ನಾಸ್ತಿ. ಈ ದೇಹದ ಮೇಲೆ ಅಭಿಮಾನ ಶೂನ್ಯರಾಗಿರಬೇಕು, ಆ ಕಾರಣದಿಂದ ಈ ದೇಹದ ಅಭಿಮಾನ ಎಷ್ಟೆಷ್ಟು ಕಮ್ಮಿಯಾಗಿ ಭಕ್ತಿ ಎಷ್ಟೆಷ್ಟು ಜಾಸ್ತಿ ಆದ್ರೆ ಅಷ್ಟೆಷ್ಟು ಭಗವಂತ ಒಲಿತಾನೆ. ಯಾರನ್ನು ಒಳಿದಿಲ್ಲವೋ ಅವರಿಗೆ ದೇಹಾಭಿಮಾನ ಕಮ್ಮಿ ಆಗಲಿಲ್ಲ, ಆ ಕಾರಣದಿಂದ ಅಷ್ಟು ಒಳದಿಲ್ಲ ಭಗವಂತ. ಸೊ ಭಗವಂತ ಆ ಪಾರ್ಶಿಯಾಲಿಟಿ ದೋಷ ತೋರಿಸ್ತಾ ಇಲ್ಲ, ಎಲ್ಲಿ ಹಾಗೆ ಯಾರನ್ನು ಇಡಬೇಕೋ ಅಲ್ಲಿ ಅವರನ್ನು ಹಾಗೆ ಇಟ್ಟಿದ್ದಾನೆ. ಆ ಕಾರಣದಿಂದ ಭಗವಂತ ನಮಗೆ ಪ್ರಪಂಚದಲ್ಲಿ ಕಾಣುವಂತಹ ವೈಷಮ್ಯ ಯಾವುದಿದೋ ಅದು ಭಗವಂತ ಆ ವೈಷಮ್ಯ ದೃಷ್ಟಿಯಿಂದ ಮಾಡಿದ್ದಲ್ಲ, ಅವನು ಸ್ವಾಮಿ ದೃಷ್ಟಿಯಿಂದನೇ ಮಾಡಿದ್ದಾನೆ. ಯಾಕಂದ್ರೆ ಯಥಾಯೋಗ್ಯವಾಗಿ ಯೋಗ್ಯತೆಗೆ ತಕ್ಕಂತೆ ಫಲವನ್ನು ಕೊಡಬೇಕು ಅನ್ನುವ ಕಾರಣದಿಂದ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರಿಗೆ ಸಿಗಬೇಕಾಗಿದ್ದ ಫಲಗಳನ್ನು ಆಯಾ ಕಾಲಗಳಲ್ಲಿ ಅವರಿಗೆ ಯೋಗ್ಯವಾದ ಕಾಲಗಳಲ್ಲಿ ಯೋಗ್ಯವಾದ ರೀತಿಯಲ್ಲಿ ಯೋಗ್ಯವಾದ ಅಷ್ಟು ಅಮೌಂಟ್ ಅನ್ನು ಕೂಡ ಭಗವಂತ ಕೊಟ್ಟು ಕಾಪಾಡ್ತಾನೆ ಅನ್ನೋದು ನಾವು ನಂಬಬೇಕಾಗಿದ ಅತ್ಯಂತ ವಿಶ್ವಾಸದಿಂದ ಭರವಸೆದಿಂದ ಇರಬೇಕಾಗಿದ್ದಂತಹ ವಿಷಯವಾಗಿದೆ. ಅದನ್ನು ನಾವು ಗಟ್ಟಿಯಾಗಿ ದೃಢವಾಗಿ ವಿಶ್ವಾಸ ಮಾಡಿದಾಗ ಮಾತ್ರ ನಮಗೆ ಭಕ್ತಿಯೂ ದೃಢವಾಗುತ್ತೆ, ವೈರಾಗ್ಯ ಭಾವನೆಯೂ ದೃಢವಾಗುತ್ತೆ, ನಮ್ಮ ಜ್ಞಾನವೂ ದೃಢವಾಗುತ್ತೆ. ಅಂತಹ ಪರಿಪಕ್ವವಾದ ಜ್ಞಾನದಿಂದಲೂ ಭಕ್ತಿ ವೈರಾಗ್ಯಗಳಿಂದಲೂ ಭಗವಂತನನ್ನು ನಾವು ಶರಣಾಗಬೇಕು ಅನ್ನುವ ವಿಷಯವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿಗೆ ನಾವು ಇದನ್ನು ಮುಕ್ತಾಯ ಮಾಡೋಣ. ಆಮೇಲೆ ನೆಕ್ಸ್ಟ್ ಪದ್ಯವನ್ನು ನೆಕ್ಸ್ಟ್ ನಾಳೆ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶಿಕ್ಷಣಾರ್ಪಣಮಸ್ತು. ಕಾಯನವಾದ ಮನಸ್ಸೇಂಜೇರ್ವ ಬುದ್ಧಾತ್ಮನವ ಅನುಸಸ್ವಭಾವಾತ್ ಕರುಣೀತಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಮರ್ಪ